हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून्मम ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्वा वारिजासक्तमानसान् विश्वप्रियगुरून् वन्दे मन्दोऽहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदं श्रीगुरुभ्यो नमः। हरिः ओम्। ಗುರುಮಂತ್ರದ ಸ್ತ್ರೀಯರು ಮಾಡುವ ಗುರುಮಂತ್ರದ ಅರ್ಥ ಬೇಕು ಅಂತ ಕೇಳಿತು. ಮೊದಲು ಗುರುಮಂತ್ರ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಂತರ ಅದನ್ನು ಮಾಡಲಿಕ್ಕೆ ಹೊರಟರೆ ಸರಿ ಹೋಗುತ್ತೆ. ಅದು ಹೆಂಗಸರಿಗೂ ಹೌದು, ಗಂಡಸರಿಗೂ, ಎರಡೂ ಒಂದೇ ಕ್ರಮ ಇದೆ, ಅಂತಹ ವ್ಯತ್ಯಾಸ ಏನಿಲ್ಲ. ಅಲ್ಲಲ್ಲಿ ಬರತಕ್ಕಂಥ ಓಂಕಾರ ವ್ಯತ್ಯಾಸ ಅಷ್ಟೆ. ಗುರು ಮಂತ್ರ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂದರೆ, ಗುರುಗಳಿಂದ ಉಪದಿಷ್ಟವಾದ ಮಂತ್ರ, ಆದ್ದರಿಂದ ಗುರು ಮಂತ್ರ. ಯಾವುದೇ ಮಂತ್ರವನ್ನು ನಾವು ಪುಸ್ತಕ ತಗೊಂಡು ಓದಿಕೊಂಡು ಹೋಗುವುದು ಆ ರೀತಿ ಮಾಡಿಕೊಂಡ್ರೆ ಆ ಮಂತ್ರ ಫಲ ಆಗಲ್ಲ. ಅಥವಾ ಒಬ್ಬರು ಉಪದೇಶ ತಗೊಂಡು ಅವರಿಂದ ನಾವು, ಪಕ್ಕದ ಮನೆಯವರು ಅವರಿಂದ ನಾವು ತಗೊಳ್ಳೋದು ಸರಿಯಲ್ಲ. ಯಾರಿಂದ ತಗೊಳ್ಳಬೇಕು ಅಂದರೆ ಯೋಗ್ಯರಾದ ಗುರುಗಳಿಂದ ತಗೊಳ್ಳಬೇಕು. ಗುರುಗಳಿಂದ ತಗೊಂಡ ಮಂತ್ರ ಅಂದರೆ ಅರ್ಥ ಏನು ಅಂದರೆ, ಒಂದು ಸಲ ಯಾವ ಗುರುಗಳಿಂದ ಈ ಮಂತ್ರ ಸ್ವೀಕಾರ ಮಾಡುತ್ತೇವೆ, ಕನಸಿನಲ್ಲಾದರೂ ಆ ಕೊಟ್ಟವರನ್ನು ದ್ವೇಷ ಮಾಡಬಾರದು, ಅವರ ಬಗ್ಗೆ ದ್ರೋಹ ಚಿಂತನೆ ಮಾಡಬಾರದು. ಅಂಥ ಸ್ಥಾನದಲ್ಲಿ ಇರುವಂಥವರನ್ನೇ ಗುರುಗಳು ಅಂತ ಹೇಳುತ್ತಾರೆ. ಅಂಥವರಿಂದ ನಾವು ಅದರನ್ನು ಸ್ವೀಕಾರ ಮಾಡಬೇಕು. ಒಂದು ರೀತಿಯಲ್ಲಿ ಗುರುಗಳು ಕೊಟ್ಟ ಮಂತ್ರ ಗುರುಮಂತ್ರ, ಗುರುಗಳಿಂದ ಪಡೆದ ಮಂತ್ರ ಗುರುಮಂತ್ರ. ಗುರುಗಳಿಂದ ಪಡೆಯುವ ಮಂತ್ರಗಳು ತುಂಬ ಇವೆ. ಎಲ್ಲ ಮಂತ್ರಗಳಿಗೂ ಗುರುಮಂತ್ರ ಅಂತ ಹೆಸರು ಬರಲಿಲ್ಲ, ಇದಕ್ಕೆ ಮಾತ್ರ ಗುರುಮಂತ್ರ ಅಂತ ಹೆಸರು ಬಂತು. ಯಾಕೆ ಇದಕ್ಕೆ ಗುರುಮಂತ್ರ ಅಂತ ಹೆಸರು ಅಂದರೆ, ಗುರು ದೊಡ್ಡದಾದ ಮಂತ್ರ ಆದ್ದರಿಂದ ಗುರುಮಂತ್ರ. ಏನು ಇದರ ದೊಡ್ಡಸ್ತಿಗೆ ಅಂದರೆ, ನಮ್ಮ ಶರೀರವನ್ನೇ ಶುದ್ಧಿ ಮಾಡಿಬಿಡುತ್ತೆ. ಹೇಗೆ ಪಾತ್ರೆ ಚೆನ್ನಾಗಿಲ್ಲದೆ ಇರುವಾಗ ಒಳಗೆಲ್ಲ ಕಶ್ಮಲ ಇದ್ದರೆ ಹಾಲು ತುಂಬಿದರೂ ಕೂಡ ಒಡೆದು ಹೋಗುತ್ತೆ, ಹಾಗೆ ಈ ಶರೀರ ಕಶ್ಮಲ ಭರಿತವಾಗಿದ್ದರೆ ಎಷ್ಟು ಈ ಜ್ಞಾನ ಪ್ರವಚನ ಪಾಠ ಏನು ಕೇಳಿದರೂ ಆ ಹಾಲು ಒಡೆದು ಹೋಗುತ್ತೆ, ಅಂದರೆ ಅನುಷ್ಠಾನಕ್ಕೆ ಬರಲ್ಲ. ಬರೀ ನಾವು ಕೇಳೋದು, ಇನ್ನೊಬ್ಬರಿಗೆ ಹೇಳಲಿಕ್ಕಾಗುತ್ತೆ, ನಾವು ಅನುಷ್ಠಾನ ಮಾಡಲಿಕ್ಕೆ ಅದು ಕೆಲಸಕ್ಕೆ ಬರಲ್ಲ. ಆದ ಕಾರಣ ಈ ಶರೀರ ಮನಸ್ಸು ಇವುಗಳ ಶುದ್ಧಿ ಮಾಡುವ ಮಂತ್ರವೇ ಗುರುಮಂತ್ರ. ಹಾಗಾದರೆ ಶುದ್ಧಿ ಮಾಡಲಿಕ್ಕೆ ಮೊದಲು ಕೊಳಕೇನಿದೆ ತಿಳಿಬೇಕಲ್ಲ. ಏನು ಈ ಕೊಳಕು ಅಂದರೆ, ನಮ್ಮ ಐದು ಕೋಶಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳಲ್ಲಿ ಪ್ರಕೃತಿಗೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಾನಾ ವಾಸನೆಗಳನ್ನು ಹಿಡಿದುಕೊಂಡು ಬಂದು ಆ ಪ್ರಕೃತಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಮ್ಮ ಮನಸ್ಸು ಹರಿದೋಗುವಂತೆ ಮಾಡುವ ಒಬ್ಬ ವ್ಯಕ್ತಿ ಒಳಗೆ ಕೂತಿದ್ದಾನೆ. ಅವನೇ ಪಾಪ ಪುರುಷ. ಪಾಪದ ಪುರುಷ ಅಲ್ಲ, ಉಡುಪಿ ಕಡೆಯೆಲ್ಲ ಅಯ್ಯೋ ಪಾಪ ಅಂತಾರೆ, ಅಂದರೆ ಅಂಥ ಪಾಪದ ಪುರುಷ ಅಲ್ಲ, ಮಹಾಪಾಪಿಷ್ಠನಾದ ಪುರುಷ. ಅಂಥ ಪಾಪಿಷ್ಠನಾದವ ಸದಾ ನಮ್ಮಲ್ಲಿ ಎಚ್ಚರ ಇರ್ತಾನೆ. ಎಚ್ಚರ ಇದ್ದು ನಮ್ಮನ್ನು ದುಷ್ಟ ಮಾರ್ಗಕ್ಕೆ ಕೆಡವಿ ಕೆಡವಿ ಸಂತೋಷ ಪಡ್ತಾನೆ. ಇಂಥವನನ್ನು ಪ್ರಾಣದೇವರ ಮೂಲಕ, ಪ್ರಾಣದೇವರ ದೇವತೆಗಳ ಮೂಲಕ ಅವನನ್ನು ಸುಟ್ಟು ಮೊದಲು ಒಣಗಿಸಬೇಕು. ಹಸಿ ಕಟ್ಟಿಗೆ ಸುಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಮೊದಲು ಆ ಕಟ್ಟಿಗೆ ಒಣಗಿಸಬೇಕು. ಒಣಗಿಸಿದ ಮೇಲೆ ಬೇಗ ಸುಟ್ಟು ಬಿಡುತ್ತೆ. ಹಾಗೆ ಈ ಪಾಪ ಪುರುಷನನ್ನು ಮೊದಲು ಒಣಗಿಸಬೇಕು, ಒಣಗಿಸಿದ ಮೇಲೆ ಸುಡಬೇಕು, ಸುಟ್ಟ ಮೇಲೆ ಆ ಬೂದಿಯನ್ನು ಹೊರಗೆ ಎರಚಬೇಕು, ನಂತರ ಮನೆ ಶುದ್ಧ ಮಾಡಬೇಕು. ಇಷ್ಟು ಮಾತ್ರ ಮಾಡಿ ಮುಗಿಸಿದರೆ ಉಪಯೋಗವಿಲ್ಲ. ಪಾಪ ಪುರುಷನನ್ನು ಹೊರಗೆ ಹಾಕಿ ಪುಣ್ಯ ಪುರುಷನನ್ನು ತುಂಬಬೇಕು. ಇಷ್ಟು ಗುರುಮಂತ್ರದ ಕ್ರಮ. ಹಾಗಾದರೆ ಇಲ್ಲಿ ಸಹಜವಾಗಿ ಹೊಟ್ಟೆಯ ಎಡಭಾಗದಲ್ಲಿರುವಂಥ ಎಡಭಾಗದಲ್ಲಿ ಪಾಪ ಪುರುಷನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಪ ಪುರುಷ ಅವ ಹೇಗಿದ್ದಾನೆ ಅಂದರೆ, ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ತೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತ ಗುರುತಲ್ಪ ಕಟಿದ್ವಯಂ. ಅಂದರೆ ನಾನಾ ಪಾಪಗಳೇ ಇವನ ಅಂಗವಾಗಿದೆ. ಬ್ರಹ್ಮಹತ್ಯ ಶಿರಸ್ಕಂಚ, ಬ್ರಹ್ಮಹತ್ಯೆಯೇ ಇವನ ತಲೆ, ಪ್ರಧಾನವಾದಂಥ ಪಾಪವೇ ಅವನ ತಲೆ. ಅಂದರೆ ಅವನ ತಲೆ ಇರೋದಲ್ಲ, ನಮ್ಮಲ್ಲಿ ವ್ಯಾಪಿಸಿ ನಮ್ಮ ತಲೆ ತುಂಬ ಬ್ರಹ್ಮಹತ್ಯೆಯನ್ನು ಮಾಡುವ ಆಲೋಚನೆಯೇ ಕೊಡುತ್ತಾನೆ. ಸತ್ಯವಲ್ವೋ? ಯಾಕೆ ಅಂದರೆ ಬ್ರಹ್ಮಹತ್ಯ ಅಂದರೆ ಎರಡು ರೀತಿ, ಒಂದು ಚೂರಿ ಹಾಕಿ ಕೊಲ್ಲುವುದು ಒಂದು ರೀತಿ ಹತ್ಯೆ, ಅದು ನಾವು ಮಾಡಲಿಕ್ಕೆ ಹೋಗಲ್ಲ, ಅದಂತೂ ಕಡ್ಡಾಯ, ದೇವರ ಅನುಗ್ರಹ ಮಾಡಿದ್ದಾರೆ. ಎರಡನೇ ಹತ್ಯೆ ಇದೆ, ಯಾವುದು ಅಂದರೆ ಮಾತಿನಿಂದಲೇ ಅಥವಾ ನೋಟದಿಂದಲೇ ಕೊಂದು ಬಿಡೋದು. ಮನೆಗೆ ಬಂದಿರ್ತಾರೆ, ಬಾ ಅಂತ ಕೂಡ ಕರೆಯಲ್ಲ, ಬನ್ನಿ ಅಂತ ಕರೆಯಲ್ಲ, ನೋಟದಿಂದಲೇ ಮಂಗಳಾರತಿ ಮಾಡ್ತಾ ಇರ್ತಾರೆ. ಒಳಕ್ಕೆ ಬರಬೇಕೋ ಹೊರಕ್ಕೆ ಹೋಗಬೇಕೋ ಗೊತ್ತಾಗಲ್ಲ. ಆ ರೀತಿ ಬ್ರಾಹ್ಮಣರು ಮುತ್ತೈದೆಯರು ಬಂದಾಗ ಈ ರೀತಿ ಮಾಡಬಾರದು. ಅದರಿಂದ ಏನಾಗುತ್ತೆ, ಬ್ರಹ್ಮಹತ್ಯಾಪಾತಕ ಬಂದು ಬಿಡುತ್ತೆ. ಆದ ಕಾರಣ ಬ್ರಹ್ಮಹತ್ಯ, ಇನ್ನೊಂದು ಬ್ರಹ್ಮಹತ್ಯೆ ಇದೆ, ಯಾವುದು ಅಂದರೆ ನಾನೇ ದೇವರು ಅಂತ ಹೇಳಿದರೆ ದೊಡ್ಡ ಬ್ರಹ್ಮಹತ್ಯ ಅದು. ವಾದಿರಾಜರು ಹೇಳ್ತಾರೆ, ಸಾಮಾನ್ಯ ಬ್ರಹ್ಮಹತ್ಯ ಮಾಡಿದರೇನೆ ದೋಷ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳ್ತಾರೆ. ಮಹಾಬ್ರಹ್ಮಹತೆಹ್ಯುಮು, ಮಹಾಬ್ರಹ್ಮ ಯಾರು, ಜಗತ್ತಿಗೆ ಸರ್ವೋತ್ತಮನಾದಂಥ ಬ್ರಹ್ಮ ಶ್ರೀಹರಿಯನ್ನೇ ಕೊಲ್ಲುವ ಪ್ರಸಂಗ, ನಾನೇ ದೇವರು ಅಂದರೆ ಅದು ಮಾಡಿದವರಿಗೆ ಮಹಾದೋಷ. ಅಲ್ಲ, ನಮಗ್ಯಾಕೆ ಹೇಳ್ತಾ ಇದ್ದೀರಿ, ನಾವು ಮಾಧ್ವರು, ನಾವು ದೇವರು, ನಾವು ಒಂದೇ ಅಂತ ಹೇಳಲ್ಲ, ಹೇಳಲ್ಲ, ಮಾಡ್ತೇವೆ. ದೇವರು ಬೇರೆ ನಾವು ಬೇರೆ ಅಂತ ಬಾಯಿಯಿಂದ ಹೇಳಿದ್ದಾಯಿತು. ಜೀವ ಜೀವಕ್ಕೆ ಭೇದ, ಜೀವ ಈಶಕ್ಕೆ ಭೇದ ಹೇಳಿದ್ದಾಯಿತು. ಯಾರ್ರೀ ಕೆಲಸ ಮಾಡಿದ್ದು ನಾನೇ, ಯಾರ್ರೀ ಪಂಚಾಮೃತ ಮಾಡಿಸಿದ್ದು 100 ಲೀಟರ್ ನಾನೇ ರೀ, ಎಲ್ಲಿ ಸ್ವಾಮಿ ಮಾಡಿ ಮಾಡಿಸಿದಾಗ ಸ್ವಾಮಿಯ ಸ್ವಾತಂತ್ರ್ಯ ಕದ್ದು ಕದ್ದು ಸಂತೋಷ ಪಡುವವರು ನಾವು, ಮತ್ತೆ ದೇವರ ಹತ್ಯೆ ಮಾಡಿದಂತಾಗಿಲ್ಲವೋ, ಕ್ಷಣ ಕ್ಷಣದಲ್ಲೂ ದೇವರನ್ನು ಮರೆತು ದೇವರ ಸ್ವಾತಂತ್ರ್ಯ ಕದೀತಾ ಇರ್ತೇವಲ್ಲ, ಅಷ್ಟಕ್ಕಿಂತ ಬೇರೆ ಬ್ರಹ್ಮಹತ್ಯ ಬೇರೆ ಇಲ್ಲ. ನಾವು ಸಾಫಿಸ್ಟಿಕೇಟೆಡ್ ಆಗಿ ಮಾಡ್ತಾ ಇರ್ತೇವೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗ್ಲಿ ಕೂಡ ದೇವರಿಗೆ ದ್ರೋಹ ಬಗೆಯುವ ಆಲೋಚನೆ ನಮ್ಮಲ್ಲಿ ಬರಬಾರದು. ಅದು ಬರುವಂತೆ ಮಾಡುವವ ಇವ, ಅವನ ಪ್ರಧಾನ ತಲೆ ತುಂಬ ಇದೇ ಇದೆ. ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ತೇಯ ಭುಜದ್ವಯಂ. ಸ್ವರ್ಣ ಬಂಗಾರವನ್ನ ಕದಿಯುವುದೇ ಅವನ ಎರಡು ಕೈಗಳ ಕೆಲಸ. ಸ್ವರ್ಣಸ್ತೇಯ ದೊಡ್ಡ ಪಾಪ, ಪಂಚಮಹಾಪಾತಕಗಳು ಇವನ ಶರೀರದಲ್ಲಿ ನಿಂತಿವೆ. ಬ್ರಹ್ಮಹತ್ಯ ಮೊದಲನೆಯದಾದರೆ ಎರಡನೆಯದು ಬಂಗಾರ ಕದಿಯೋದು. ಯಾಕೆ ಅಂದರೆ ಬಂಗಾರದಲ್ಲಿ ದೇವರ ಸನ್ನಿಧಾನ ವಿಶೇಷ, ಕಲಿಯೂ ಸೇರಿಕೊಂಡಿದ್ದಾನೆ. ಆದರೆ ಬಂಗಾರ ಕದ್ದರೆ ಮಹಾದೋಷ ಅಂತ ಹೇಳ್ತಾರೆ. ಆದ ಕಾರಣ ಸ್ವರ್ಣಸ್ತೇಯ ಎರಡನೆಯದು ಕೂಡ ಇದೆ. ಸುವರ್ಣ ಸ್ವರ್ಣ, ಸುವರ್ಣ ಅಂದರೆ ಒಳ್ಳೆ ವರ್ಣಗಳು, ವೇದ ಮೊದಲಾದವುಗಳು, ಅವುಗಳನ್ನು ಸ್ತೇಯ ಅಂದರೆ ಕದಿಯೋದು. ಅಲ್ಲ, ವೇದವನ್ನು ಕದಿಯೋದು ಅಂದರೆ ಅರ್ಥ ಏನು ಅಂದರೆ ವೇದವನ್ನು ಗುರುಮುಖದಿಂದ ಅಲ್ಲದೆ ತಾನೇ ಸ್ವಂತವಾಗಿ ಅಧ್ಯಯನ ಮಾಡುವುದು ಸ್ವರ್ಣಸ್ತೇಯ. ಗಂಡಸರು ಮಾತ್ರ ಏನು ನಾವು ಮಾಡಿಬಿಡುತ್ತೇವೆ ಅಂತ ವೇದ ಅಧ್ಯಯನ ಮಾಡುವುದು ಸ್ವರ್ಣಸ್ತೇಯ. ಆದ್ದರಿಂದ ಸ್ವರ್ಣಸ್ತೇಯ ಭುಜದ್ವಯಂ, ನಮ್ಮಲ್ಲಿ ನಾನಾ ರೀತಿಯಾದ ಸ್ವರ್ಣವನ್ನು ಸುವರ್ಣವನ್ನು ಸ್ತೇಯ ಕಳ್ಳತನ ಮಾಡುವಂತೆ ಮಾಡುವಂಥವ ಅವ. ಇನ್ನ ಸುರಾಪಾನ ಹೃದಯುಕ್ತಂ, ಅವನ ಎದೆ ಮಧ್ಯಪ್ರದೇಶ ಹೇಳ್ತಾ ಇದ್ದಾರೆ ಎಂಥದ್ದು ಅಂದರೆ ಸುರಾಪಾನ, ಹೆಂಡ ಕುಡಿಯುವುದೇ ಪ್ರಧಾನವಾಗಿ ಅವನ ಮಧ್ಯದೇಶ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ಸಂತೋಷ, ಅಪ್ಪ ನಮಗಂತೂ ನಾವು ಹೆಂಡ ಕುಡಿಯೋದೇ ಇಲ್ಲ. ಹೌದೋ ಅಲ್ಲೋ ನೀವೇ ನೋಡಿಕೊಳ್ಳಿ, ಹೇಳುತ್ತೇನೆ ಹೇಗಿರುತ್ತೆ ಅಂತ. ನಿಂತು ನೀರು ಕುಡಿದರೆ ಹೆಂಡ, ನಿಂತು ನೀರು ಕುಡಿದರೆ ಅದು ಹೆಂಡ, ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಸುಲಭವಾಗಿ ಹೆಂಡ ಕುಡಿದ ಪಾಪ ಸಂಪಾದನೆ ಮಾಡಬಹುದು. ಯಾರ್ಯಾರು ಮಾಡ್ತಾ ಇದ್ದೀರೋ ನೋಡಿಕೊಳ್ಳಿ. ನಿಂತು ನೀರು ಕುಡಿಯೋರೆಲ್ಲ ನಿತ್ಯ ಹೆಂಡ ಕುಡಿಯೋರು. ಇಲ್ಲಪ್ಪ ನಾವು ಕೂತೇ ಕುಡಿತೀವಿ ನೀರನ್ನು, ಅಂದರೆ ಕೂತು ಕುಡಿದರು ಎಡಗೈಯಿಂದ ಕುಡಿದರೆ ಹೆಂಡ ಅಲ್ಲ. ಊಟ ಮಾಡುವಾಗ ಎಡಗೈ ಅಲ್ಲದೆ ಬಲಗೈಲಿ ಕುಡಿಲಿಕ್ಕಾಗುತ್ತೋ? ಹಾ, ಅದಕ್ಕೆ ಒಂದು ವಿಧಾನ ಹೇಳಿಕೊಟ್ಟಿದ್ದಾರೆ. ಎಡಗೈಯನ್ನು ಬಲಗೈಗೆ ಮುಟ್ಟಿಸಿಕೊಂಡು ಕುಡಿಯಬೇಕು. ಮುಟ್ಟಿಸಿಕೊಂಡು ಕುಡಿಯಬೇಕು ಅಂದರೆ ಅದರಲ್ಲಿ ಚೂರು ನಾಜೂಕು ಮಾಡುತ್ತೇವೆ. ಏನು, ಎಡಗೈಯನ್ನು ಹೀಗೆ ಬಲಗೈಗೆ ಮುಟ್ಟಿಸಿ ಮತ್ತು ಎಡಗೈಯಿಂದೇ ಕುಡಿಯುತ್ತಾ ಇರ್ತೇವೆ. ಆ ಮುಟ್ಟಿಸಿ ಕುಡಿಯೋದಲ್ಲ, ಆ ಸ್ಪರ್ಶ ಬಿಡಬಾರದು. ಬಲಗೈಯ ಸ್ಪರ್ಶ ಇಟ್ಟುಕೊಂಡೇನೆ ಕುಡಿಯಬೇಕು. ಎಡಗೈಯಿಂದ ಕುಡಿದರೂ ಹೆಂಡ ಕುಡದಂತೆ ಆಯಿತು. ಈ ರೀತಿಯಲ್ಲಿ ಇನ್ನು ಪ್ರಧಾನವಾದ್ದು ಏಕಾದಶಿ ದಿವಸ ಎಳನೀರು ಕುಡಿದ್ರೂ ಸಾಕು ಹೆಂಡ ಕುಡದಂತೇನೆ. ಏಕಾದಶಿ ಊಟ ಮಾಡಲ್ಲ, ಬರೀ ಎಳನೀರು ಕುಡಿದಿರ್ತೇನೆ ಅಂದರೆ ಹೆಂಡ ಕುಡಿದು ಏಕಾದಶಿ ಉಪವ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಈ ಹೆಂಡ ಕುಡಿಯುವುದು ಲಕ್ಷಣ, ನಾವು ಹೆಂಡವೇ ಕುಡಿಯಬೇಕಾಗಿಲ್ಲ. ಇದಕ್ಕಿಂತ ಜಾಸ್ತಿ ಪಾಪ ಸುಲಭವಾಗಿ ಸಂಪಾದನೆ ಮಾಡಬಹುದು. ಆ ಸ್ವರ್ಣಸ್ತೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ. ಗುರುತಲ್ಪ ಕಟಿದ್ವಯ ಅಂದರೆ ಗುರುತಲ್ಪ ಗಾಮಿ, ಗುರುಪತ್ನಿಯನ್ನು ಅಪೇಕ್ಷೆ ಮಾಡುವಂಥ ಕಟಿದ್ವಯ, ಆ ಪಾಪವೇ ಅವನ ಕಟಿದ್ವಯ. ಈ ಪಂಚಮಹಾಪಾತಕಗಳಿಂದ ಕೂಡಿದವ. ನಂತರ ಹೇಳ್ತಾ ಇದ್ದಾರೆ ತತ್ ಸಂಯೋಗ ಪದದ್ವಂದ್ವಂ. ಈ ಐದು ಪಾತಕಗಳು ಮಾಡಿದವರು ಮಹಾಪಾತಕಿಗಳು, ಅವರ ಸಂಪರ್ಕ ಮಾಡಿದವ ಇನ್ನೂ ಪಾತಕಿ ಅಂತ ಹೇಳ್ತಾರೆ. ಆ ಸಂಪರ್ಕ ಮಾಡಿಕೊಂಡಿರ್ತಾರಲ್ಲ ಅದು ದೊಡ್ಡ ಪಾತಕ, ಅದು ಉಪಪಾತಕಗಳು ಅಂತ ಹೇಳ್ತಾರೆ. ಅದೇ ಅವನ ಎರಡು ಪಾದಗಳಾಗಿವೆ. ಈ ರೀತಿಯಾಗಿ ಅವನ ಇಡೀ ಶರೀರವನ್ನು ವರ್ಣನೆ ಮಾಡಿದರು. ಅಂದರೆ ಅವನಲ್ಲಿ ಪಾಪ ಇದೆ ಅಂತಲ್ಲ, ನಮ್ಮಲ್ಲಿ ಆ ಪಾಪ ಮಾಡಿಸ್ತಾನವ. ಅವನ ಕೈ ಕಾಲು ಗಟ್ಟಿಯಾಗಿವೆ, ಅದೇ ರೀತಿ ಪಾಪವನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಎಡಭಾಗದಲ್ಲಿ ಅವನನ್ನು ಅಲ್ಲ ಅವನು ಎಡಭಾಗದಲ್ಲೇ ಇರ್ತಾನೆ, ಹೊಟ್ಟೆಯ ಎಡಭಾಗದಲ್ಲೇ ಇರಬೇಕು ಅಂತ ಅವನಿಗೆ ನಾವು ಸ್ಥಾನ ಕೊಟ್ಟದ್ದು ಅಂದರೆ ಇಲ್ಲ, ಅವನು ನಮ್ಮ ಇಡೀ ದೇಹ ವ್ಯಾಪಿಸಿಕೊಂಡಿರ್ತಾನೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ವಾಯುದೇವರ ಸ್ಮರಣೆ ಮಾಡಿದಾಗ ಅವನನ್ನು ಎಡಬದಿಯ ಹೊಟ್ಟೆಯ ಎಡಬದಿಗೆ ಸೆಳೆದು ಹಾಕ್ತಾರೆ. ಮೊದಲು ಶತ್ರುಗಳನ್ನು ಕಟ್ಟಿ ಹಾಕಬೇಕು, ಅವನನ್ನು ವಾಮಭಾಗದಲ್ಲಿ ಚಿಂತನೆ ಮಾಡಬೇಕು ಎಡಭಾಗದಲ್ಲಿ. ನಂತರ ನಾಭಿಂ ಸ್ಪೃಷ್ಟ್ವ ಹೊಕ್ಕಳನ್ನು ಸ್ಪರ್ಶ ಮಾಡಿಕೊಂಡು ಅಲ್ಲಿ ಹೇಳ್ತಾ ಇದ್ದಾರೆ, ಷಟ್ಕೋಣ ಮಂಡಲ ಮಧ್ಯಸ್ಥ ನೀಲವರ್ಣ ವಾಯುವಂತರ್ಗತ ಪ್ರದ್ಯುಮ್ನ. ವಾಯುವಂತರ್ಗತನಾದ ಪ್ರದ್ಯುಮ್ನನನ್ನು ಚಿಂತನೆ ಮಾಡಬೇಕು. ಏನಂತ, ಮಚ್ಛರೀರಸ್ಥಂ ಪಾಪ ಪುರುಷಂ ವಾಯುನ ಶೋಷಯತು. ಸ್ವಾಮಿ, ನನ್ನ ಒಳಗಿರುವ ಈ ಪಾಪ ಪುರುಷನನ್ನು ಈ ಮಂತ್ರ ಜಪ ಮಾಡುತ್ತಾ ಇದ್ದೇನೆ, ಇದು ನಿನ್ನ ಮಂತ್ರ, ಈ ಮಂತ್ರದ ಜಪದಿಂದ ಏನಾಗುತ್ತೆ ಅಂದರೆ ಈ ಪಾಪ ಪುರುಷನನ್ನು ಸೆಳೆದು ಅವನನ್ನು ಶೋಷಣೆ ಮಾಡುತ್ತಾರೆ. ವಾಯುನ ಶೋಷಯತು ಅಂದ್ರು. ಒಣಗಿಸೋದು ಎರಡು ರೀತಿ, ಗಾಳಿಯನ್ನು ತುಂಬ ಕಳಿಸುವುದರ ಮೂಲಕ ಒಬ್ಬರನ್ನು ಒಣಗಿಸಬಹುದು, ಅಥವಾ ನಮ್ಮ ಒಳಗಿರುವ ಗಾಳಿಯನ್ನು ತೆಗೆದು ಬಿಟ್ಟರೂ ಕೂಡ ನಾವು ಪೂರ್ತಿ ಮುದುಡಿ ಹೋಗ್ತೇವೆ, ಒಣಗಿ ಹೋಗ್ತೇವೆ. ಆ ರೀತಿಯಲ್ಲಿ ಪಾಪ ಪುರುಷನ ಒಳಗಿರುವ ವಾಯುವನ್ನು ಸೆಳೆದು ಬಿಟ್ಟರೆ ಅವನು ಒಣಗಿ ಹೋಗ್ತಾನೆ, ಅವನನ್ನು ಶೋಷಣೆ ಮಾಡಿಬಿಡ್ತಾರೆ. ಇದು ನಮಗೆ ತಲೆಯಲ್ಲಿ ಬರಬೇಕು ಮಂತ್ರ ಜಪ ಮಾಡುವಾಗ. ಏನಂತ ಅಂದರೆ, ನಾನು ಜಪ ಮಾಡ್ತಾ ಇದ್ದೇನೆ, ಕಡ್ಡಾಯವಾಗಿ ವಾಯುದೇವರ ಒಳಗಿರುವ ಭಗವಂತ ಅವನನ್ನು ಶೋಷಣೆ ಮಾಡತಾ ಇದ್ದಾನೆ ಅಂತ ಚಿಂತನೆ ಬರಬೇಕು. ಆದರೆ ಏನಾಗುತ್ತೆ, ಸಾಮಾನ್ಯವಾಗಿ ಗುರುಮಂತ್ರ ಮಾಡುವ ಕಾಲಕ್ಕೆ ತಲೆ ಅಲ್ಲಿದ್ದರೆ ಅಡ್ಡಿ ಇಲ್ಲ, ಎಲ್ಲೋ ಹೋಗ್ತಾ ಇರುತ್ತೆ, ಮೆಕ್ಯಾನಿಕಲ್ ಆಗಿ ನಡೆದು ಹೋಗ್ತಾ ಇರುತ್ತೆ. ಬೇಗ ಬೇಗ ಮುಗಿಸಬೇಕು ಎಂಬುದು ತಾತ್ಪರ್ಯ. ನಾವು ಪಾರಾಯಣ ಆಗಲಿ ಜಪ ಆಗಲಿ ಎಲ್ಲಿ ತಾತ್ಪರ್ಯ ಇರುತ್ತೆ ಅಂದರೆ ಮಾಡಿ ಮುಗಿಸುವುದರಲ್ಲಿ ತಾತ್ಪರ್ಯ ಹೊರತು ಚೆನ್ನಾಗಿ ಮಾಡೋದರಲ್ಲಿ ತಾತ್ಪರ್ಯ ಇರಲ್ಲ. ಅದಕ್ಕೆ ಚೆನ್ನಾಗಿ ಮಾಡೋದರಲ್ಲಿ ತಾತ್ಪರ್ಯ ಇಟ್ಟುಕೊಂಡು ಏನು ಮಂತ್ರ, ಇದು ಉಪದೇಶ ಅಲ್ಲ, ಮಾಡುವ ಮಂತ್ರ ಹೆಸರು ಮಾತ್ರ ಹೇಳ್ತಾ ಇದ್ದೇನೆ. ಶ್ರೀಂ ಎಂ ಶ್ರೀಂ ಅಂತ ಆರು ಸಲ ಹೇಳಬೇಕು. ಆರು ಸಲ ಹೇಳಿದಾಗ ಪಾಪ ಪುರುಷನ ಶೋಷಣೆ ಆಗುತ್ತೆ. ನಂತರ ಈ ಪಾಪ ಪುರುಷನನ್ನು ಹೃದಯ ಸ್ಥಾನಕ್ಕೆ ತಂದು ಅಲ್ಲಿ ತ್ರಿಕೋಣ ವಕ್ನಿ ಮಂಡಲ ಇದೆ, ಬೆಂಕಿ, ಅಲ್ಲಿರುವ ಭಗವಂತ ಈ ವಾಯುವಂತರ್ಗತನಾದ ಭಗವಂತ ಸಂಕರ್ಷಣ ತಾನು ನಿಂತುಕೊಂಡು ಈ ಪಾಪ ಪುರುಷನನ್ನು ದಹನ ಮಾಡಿ ಬಿಡುತ್ತಾನೆ. ದಹನ ಮಾಡಿ ಬಿಡಬೇಕಾದರೆ ಆ ಮಂತ್ರ ಯಾವುದು ಅಂದರೆ ಹೇಳ್ತಾ ಇದ್ದಾರೆ, ರಕಾರ ರಂ ಅಂತ ಬರ್ತಾ ಇದೆ. ರಂ ಅಂದರೆ ಅಗ್ನಿ ಬೀಜ. ಇದೆಲ್ಲ ಕೂಡ ಗುರುಗಳಿಂದ ಉಪದೇಶ ಆಗಿರಬೇಕು, ಇಲ್ಲದಿದ್ದರೆ ತುಂಬ ಕಷ್ಟ. ಮಂತ್ರ ಎಂಥದ್ದು, ಮಂತ್ರದ ಅರ್ಥ ಏನು ಅಂದರೆ ನಾರದ ಪುರಾಣದಲ್ಲಿ ಹೇಳ್ತಾರೆ, ಮನನಾಥ ತ್ರಾಯತೆ ಇತಿ. ತುಂಬ ನಾವು ಮನನ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಆದ್ದರಿಂದ ಇದರನ್ನು ಮಂತ್ರ ಅಂತ ಕರೆದರು. ಆದರೆ ಇದರನ್ನು ಚೂರು ಹೆಚ್ಚು ಕಮ್ಮಿ ಹೇಳಿದರೆ, ಹೆಚ್ಚು ಕಮ್ಮಿ ಮಾಡಿದರೆ, ಖುಷಿ ಬಂದಂತೆ ಮಾಡಿದರೆ ಅದೇ ಮಂತ್ರ ನಮ್ಮನ್ನು ಸಾಯಿಸುತ್ತೆ. ಬದುಕಿಸುವುದು ಮಂತ್ರ, ಆಟ ಆಡಿದರೆ ಸಾಯಿಸೋದು ಮಂತ್ರವೇ. ಹೇಳುತ್ತಾರೆ, ಯಾರಿಗಾದರೂ ಬೇಗ ಪಿಶಾಚಿಗಳಾಗಬೇಕು ಅಂತ ಸಂತೋಷವಾಗಿ ಸಂಕಲ್ಪ ಇದ್ದರೆ, ಆ ನರಸಿಂಹ, ಹಯಗ್ರೀವ, ಭಾರ್ಗವ, ಆದ ಮೇಲೆ ವಿಶೇಷವಾಗಿರತಕ್ಕಂಥ ಹಯಗ್ರೀವ, ವರಾಹ, ನರಸಿಂಹ, ಪರಶುರಾಮ, ಈ ನಾಲ್ಕು ಮಂತ್ರಗಳನ್ನು ಜಪ ಮಾಡಿದರೆ ಸಾಕಂತೆ. ಹೇಗೆ, ಖುಷಿ ಬಂದಂತೆ ಇದ್ದು ದುರಾಚಾರಿಯಾಗಿದ್ದು ಜಪ ಮಾಡಿದರೆ ಸಾಕು, ಬೇಗ ಪಿಶಾಚಿಗಳಾಗಿ ಬಿಡುತ್ತೇವೆ ಅಂತ. ಇನ್ನೇನು ಬೇಕಾಗಿಲ್ಲ, ದೇವರ ಮಂತ್ರವೇ. ಆದರೆ ಏನು ಮಾಡುತ್ತೆ, ಇಡೀ ವಕ್ನಿನಾ ದಹ್ಯತೆ ಗೃಹಂ, ಮನೆಗೆ ಬೆಂಕಿ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇದು ಗುರು ಮಂತ್ರ, ಒಳ್ಳೆ ಮಂತ್ರ. ಆದರೆ ಬೀಜ ಎಂಥದ್ದು? ಅಗ್ನಿ ಬೀಜ ಬರ್ತಾ ಇದೆ. ಅಗ್ನಿ ಬೀಜ ಗೊತ್ತು, ಕೆಂಡ ಅಡಿಗೆಯೂ ಮಾಡಬಹುದು, ಮನೆಯೂ ಸುಡಬಹುದು. ಆ ರೀತಿಯಲ್ಲಿ ಅಗ್ನಿ ಮಂತ್ರವನ್ನು ಜಪ ಮಾಡಿ ಅವನನ್ನು ಸುಟ್ಟು, ಸುಟ್ಟ ಮೇಲೆ ವಿಶೇಷವಾಗಿ ನಾಸಿಕಾರಂಧ್ರದ ಮೂಲಕ ವಾಯುವಂತರ್ಗತ ಸಂಕರ್ಷಣನ್ನು ಚಿಂತನೆ ಮಾಡಿ ಇವನನ್ನು ಬಹಿಹಿ ನಿಸ್ಸಾರಯತು, ಹೊರಗೆ ಹಾಕಲಿ ಅಂತ ನಾವು ವಾಯುವನ್ನು ಬಲಮೂಗಿನಿಂದ, ಬಲಹೊಳ್ಳೆಯಿಂದ ತೆಗೆದು ಎಡಮೂಗಿನಿಂದ ಬಿಡಬೇಕು, ರೇಚನ ಮಾಡಬೇಕು, ಅವನ ಹೊರಗೆ ಹಾಕಬೇಕು. ನಂತರ ಚಿಂತನೆ ಮಾಡುವುದೇನು ಅಂದರೆ, ತಲೆಯ ಮೇಲೆ ವರ್ತುಲ ಮಂಡಲ ಇದೆ ಶಿರಸ್ಸಿನಲ್ಲಿ, ಬ್ರಹ್ಮ ರಂಧ್ರಸ್ಥಾನದಲ್ಲಿ. ಆ ವರ್ತುಲ ಮಂಡಲದಲ್ಲಿ ವಾಯುವಂತರ್ಗತ ವಾಸುದೇವ ನಿಂತಿದ್ದಾನೆ, ತುರಿಯ ನಾಮಕ ವಾಸುದೇವ. ಈ ವಾಸುದೇವನನ್ನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನೀನು ಈ ಶರೀರ ಈಗ ಪಾಪ ಪುರುಷನನ್ನ ಕಳಕೊಂಡಿದೆ, ಹೊರಗೆ ಹಾಕಿದೆ, ಇದರನ್ನು ಶುದ್ಧಿ ಮಾಡು. ಹೇಗೆ ನಾವು ಕಸ ಬಳಿದು ನೀರಿನಿಂದ ಶುದ್ಧಿ ಮಾಡುತ್ತೇವೋ, ಇಲ್ಲಿ ಬರೀ ನೀರಲ್ಲ, ನಿನ್ನ ಅಮೃತ ವೃಷ್ಟಿಯ ಅಪ್ಲಾವಯತು, ನಿನ್ನ ಅಮೃತ ವೃಷ್ಟಿಯಿಂದ ನನ್ನ ಶರೀರವನ್ನು ಚೆನ್ನಾಗಿ ತೊಯಿಸು. ಚಿಂತನೆ ಮಾಡುವ ಕ್ರಮ ಹೇಗೆ ಗೊತ್ತು? ತುಂಬ ಸುಂದರವಾಗಿ ಬರ್ತಾ ಇದೆ. ಆ ವಾಸುದೇವನ ಅಂಗಾಂಗಗಳಿಂದ ಅಮೃತ ಸುರಿದು ಬರ್ತಾ ಇದೆ. ಆ ಸುರಿದು ಬಂದ ಅಮೃತ ಬ್ರಹ್ಮನಾಡಿಯ ಮೂಲಕ ಇಡೀ ಎಲ್ಲ 72,000 ನಾಡಿಗಳು, ಅವುಗಳಿಂದ ಹೊರಟ ಅಸಂಖ್ಯಾತ ನಾಡಿಗಳು, ಅವುಗಳಲ್ಲೆಲ್ಲ ದೇವರ ಪಾದೋದಕ, ಅಮೃತೋದಕ ನನ್ನಲ್ಲಿ ತುಂಬತಾ ಇದೆ. ಇನ್ನ ಪಾಪ ಪುರುಷನನ್ನ ಬಿಡುಗಡೆ ಮಾಡಿ ಕೊಡಲ್ಲ ಈ ದಿವಸ, ಮತ್ತು ರಾತ್ರಿ ಬರ್ತಾನವ. ಇವತ್ತು ಇಷ್ಟು ಕೆಲಸ ಮಾಡಿದ್ರು ಕೂಡ ಮತ್ತು ಮಾರನೇ ದಿವಸ ಗುರು ಮಂತ್ರ ಮಾಡಬೇಕಾಗಿದ್ದೆ. ಇನ್ನ ಕೆಲವು ಶಿಷ್ಟರ ಆಚಾರ ಇದೆ, ಏನು ಅಂದ್ರೆ ಗುರು ಮಂತ್ರ ಮಾಡಿಕೊಂಡು ಎಲ್ಲ ಮುಗಿಸಿದ ಮೇಲೆ ಒಮ್ಮೆ ಮತ್ತು ಮಲ ವಿಸರ್ಜನೆ ಮಾಡಲಿಕ್ಕೆ ಹೋದರೆ ಮತ್ತು ಏನಾದರೂ ಮಾಡಬೇಕಾದ್ರೆ ಜಪ ಗುರು ಮಂತ್ರ ಮಾಡಿಕೋಬೇಕು ಅಂತ ಹಿರಿಯರ ಕ್ರಮ. ಆದ್ದರಿಂದ ಅವ ನಮ್ಮನ್ನ ಬಿಡದೇ ಇರ್ತಾನೆ, ನಮ್ಮ ನೆರಳಿನಂತೆ ಇರ್ತಾನೆ, ನಾವು ಬೇಡ ಅಂದ್ರೂ ಬರ್ತಾನೆ, ನಮ್ಮನ್ನು ಹಾಳು ಮಾಡೋದೇ ಅವನ ಉದ್ದೇಶ. ಆದ್ದರಿಂದ ನಮ್ಮನ್ನ ಹಾಳು ಮಾಡುವಂಥವನನ್ನ ನಾಶ ಮಾಡುವ ಮಂತ್ರ, ಅದಕ್ಕೆ ಗುರು ಮಂತ್ರ ಅಂದ್ರು. ಬೇಡ, ನಾನು ಈ ಗುರು ಮಂತ್ರ ಮಾಡಿಕೊಳ್ತಾ ಇಲ್ಲ ಗಾಯತ್ರಿ ಇಷ್ಟು, ಅಥವಾ ನಾವು ಏನೋ ಮಾಡಿಕೊಳ್ತಾ ಇದ್ವಿ, ಕೃಷ್ಣ ಮಂತ್ರವೇ ಮಾಡುತ್ತೇವೆ, ಗುರು ಮಂತ್ರ ಮಾಡಲ್ಲ ಅಂದರೆ ಹೇಳಿದೆ. ಶುದ್ಧಿ ಇಲ್ಲದೆ ಮನಸ್ಸು ದೇಹ ಶುದ್ಧಿ ಮಾಡಿಕೊಳ್ಳದೆ ಯಾವ ಮಂತ್ರ ಜಪ ಮಾಡಿದರೂ ಫಲಿಸಲ್ಲ. ಅದಕ್ಕೆ ಇದು ಗುರು ಮಂತ್ರ, ದೊಡ್ಡ ಮಂತ್ರ ಇದು, ಎಲ್ಲ ಮಂತ್ರಗಳಿಗೂ ಮೂಲ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೊನೆಯ ಒಂದು ಘಟ್ಟದಲ್ಲಿ ಬರುವ ಮಂತ್ರ ಅಮೃತ ಬೀಜದ ಮಂತ್ರ, ವಂ ಅಂತ ಅಮೃತ ಬೀಜ. ಆ ಮಂತ್ರವನ್ನ ನಾವು ಜಪ ಮಾಡಿದಾಗ ವಿಶೇಷವಾಗಿ ಭಗವಂತನಿಂದ, ಇಲ್ಲಿ ನಾವು ಜಪ ಮಾಡುವುದಕ್ಕೂ ದೇವರಿಂದ ಅಮೃತ ಸುರಿಯುವುದಕ್ಕೂ ಸಂಬಂಧ ಹೇಗೆ ಅಂದರೆ, ನಾವು ಜಪ ಮಾಡಿದಾಗ ಜಪದ ಕ್ರಮ ಹೀಗೆ. ನಾವು ಮೊನ್ನೆ ಹೇಳಿದ್ದೆ ನಾನು, ಈ ವರ್ಣಗಳಿಗೆಲ್ಲ ಹೆಸರೇನು ಅಂದರೆ ಅರ್ಕಲಿ ಅಂತ ಹೆಸರು. ಅರ್ಕೆ ಲೀನತ್ವಾತ್ ಅರ್ಕಲಿ ನಾಮಾನಿ. ನಾವು ಜಪ ಮಾಡಿದಾಗ ನಮ್ಮಿಂದ ಈ ವರ್ಣಗಳು ಹೊರಟು ಸೂರ್ಯನಲ್ಲಿ ಸೇರಿ ಪುನಃ ತಿರುಗಿ ನಮ್ಮಲ್ಲಿ ಬಂದು ಸೇರುತ್ತೆ. ಇದು ಒಂದು ಕ್ರಮ. ಆದ್ದರಿಂದ ನಾವು ಈ ಜಪ ಮಾಡುವಾಗ ಒಮ್ಮ ಅಂತ ನಾವೇನು ಆ ಬೀಜ ಅಕ್ಷರವನ್ನು ಉಚ್ಚಾರ ಮಾಡುತ್ತೇವೆ, ಆ ರೂಪದಿಂದ ಭಗವಂತ ಹೊರಟು ಶಿರದ ಮೇಲಿರತಕ್ಕಂಥ ವಾಸುದೇವನ ಮೂರ್ತಿಯಲ್ಲಿ ತನ್ನ ರೂಪ ಸೇರಿಸಿ ಅಲ್ಲಿಂದ ನಾವು ಜಪ ಮಾಡಿದ ಮಂತ್ರದ ವರ್ಣಗಳೇ ತಿರುಗಿ ನಮ್ಮ ಇಡೀ ಶರೀರದಲ್ಲಿ ತಿರುಗಾಡಿ ಬರುತ್ತೆ, ಅಮೃತವನ್ನು ಸುರಿಸಿಬಿಡುತ್ತೆ. ಆ ಭಗವಂತನ ರೂಪ ಅಲ್ಲಿಂದ ಪ್ರಸಾದ ರೂಪವಾಗಿ ಬಂದು ಇಡೀ ಶರೀರವನ್ನು ಪವಿತ್ರ ಮಾಡಿ ಆ ತಿರುಗ ಮತ್ತು ಹೃದಯಕ್ಕೆ ಸೇರುತ್ತೆ. ಇದು ಕ್ರಮ. ಈ ಕ್ರಮ ತಿಳಿದುಕೊಳ್ಳದೆ ಮಾಡಿದ್ರೂ ಫಲ ಇಲ್ಲ, ಈ ಕ್ರಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಭಗವಂತನನ್ನ ಆಹ್ವಾನ ಮಾಡಬೇಕು. ಸ್ವಾಮಿ, ಮುಖ್ಯ ಪ್ರಾಣಾಂತರ್ಗದ ಭಗವಂತ, ನೀನು ನನ್ನ ಬ್ರಹ್ಮನಾಡಿಯ ದ್ವಾರ ನನ್ನ ಹೃದಯದಲ್ಲಿ ಕೂಡು. ಮೊದಲು ಮಾಡಬೇಕಾಗಿದ್ದೇನು ಗುರುಮಂತ್ರಕ್ಕೆ ಮೊದಲು ಅಂದರೆ ಈ ದೇವರನ್ನ, ಸ್ವಾಮಿ ಸ್ವಲ್ಪ ಹೊತ್ತು ಮನೆ ಕಸ ಬಳಿತೇನೆ, ಮೇಲೆ ಕೂಡು ಅಂತ ಕೂಡಿಸಿ ಆತನನ್ನು ನಮಸ್ಕಾರ ಮಾಡಿ ಈ ಕಸ ಬಳಿಯುವ ಕಾರ್ಯಕ್ರಮ ಆದ ಮೇಲೆ ಆತನ ಪಾದೋದಕದಿಂದಲೇನೆ ಶರೀರ ಶುದ್ಧಿ ಮಾಡಿ ನಂತರ ಆ ಸ್ವಾಮಿಯನ್ನ ಕರೆದುಕೊಂಡು ಬಂದು ಆ ಹೃದಯದಲ್ಲಿ ಪ್ರತಿಷ್ಠಾ ಮಾಡಬೇಕು. ಅಲ್ಲಿ ಹೇಳುತ್ತಾರೆ, ಆ ಸ್ವಾಮಿಯನ್ನು ಚಿಂತನೆ ಮಾಡುವ ಕ್ರಮ ಹೇಗೆ, ಯಾರ ಮೂಲಕ ಚಿಂತನೆ ಮಾಡಬೇಕು ಅಂದರೆ ವಾಯುದೇವರ ಮೂಲಕ ಚಿಂತನೆ ಮಾಡಬೇಕು. ಯಾಕೆಂದರೆ ಅವರಿಗೆ ಪುಣ್ಯ ಪುರುಷ ಅಂತ ಹೆಸರು. ಅಶ್ವಮೇಧ ಶಿರಸ್ಕಂಚ, ಅಶ್ವಮೇಧ ಯಾಗವೇ ಶಿರಸ್ಸಿನ ಪ್ರಾಂತದಲ್ಲಿದೆ. ಇನ್ನ ಮಹಾದಾನ ಭುಜದ್ವಯಂ, ಅಶ್ವಮೇಧ ಯಾಗ ಅಂದರೆ ಅರ್ಥ ಏನು ಅಂದರೆ ಮೇಲ್ನೋಟದರ್ಥ ಒಂದು ಅರ್ಥ ಅಂದರೆ ಕುದುರೆ ಸಂಬಂಧಪಟ್ಟ ಮೇಧ ಅತ್ತಕ್ಕಂಥ ಯಾಗ ಅಶ್ವಮೇಧ ಯಾಗ. ಅಂದರೆ ಕುದುರೆ ಯಾವುದಕ್ಕೆ ಸಂಕೇತ? ಜ್ಞಾನಕ್ಕೆ ಸಂಕೇತ. ಆಚಾರ್ಯರು ಇಲ್ಲಿ ಬಂದು 37 ಗ್ರಂಥಗಳನ್ನು ನಮಗೆ ಕೊಟ್ಟು ಅಪರೂಪವಾದಂಥ ಅಶ್ವಮೇಧ ಯಾಗ ಮಾಡಿದರು, ಅಶ್ವಮೇಧ ಯಾಗ ಮಾಡಿದರು. ಹಾಗೆ ಜ್ಞಾನಪ್ರದಾನ ಎಂಬ ಅಶ್ವಮೇಧ ಯಾಗವೇ ಶಿರಸ್ಸಾಗಿರುವಂಥ ಮಹಾದಾನ ಅಂದರೆ ಅನೇಕ ದಾನಗಳು ಅದರ ಜೊತೆಗೆ ಎಲ್ಲ ಉಪದಾನಗಳು. ಪ್ರಧಾನ ದಾನ ಯಾವುದು? ಜ್ಞಾನದಾನ. ಮಹಾದಾನ ಭುಜದ್ವಯಂ. ಇನ್ನು ಹೇಳುತ್ತಾರೆ, ಸೋಮಪಾನ ಹೃದಯುಕ್ತಂ, ಸೋಮಪಾನ ಮಾಡುವಂಥ ಎದೆ ಇರುವಂಥವರು. ಬ್ರಹ್ಮಚರ್ಯ ಕಟಿದ್ವಯಂ, ಬ್ರಹ್ಮಚರ್ಯ ಅಂದರೆ ಅಯ್ಯೋ ನಾವು ಗೃಹಸ್ಥರಲ್ಲ, ಬ್ರಹ್ಮಚರ್ಯ ಬ್ರಹ್ಮಚಾರಿಗಳಲ್ಲ ಅಂದರೆ ಬ್ರಹ್ಮನಲ್ಲಿ ಚರಿಸುವುದೇ ಬ್ರಹ್ಮಚರ್ಯ. ಸದಾ ನಮ್ಮ ಗೃಹಸ್ಥರಿಗೆ ಯೋಗ್ಯವಾದ ಎಲ್ಲ ಕರ್ಮಗಳಲ್ಲೂ ದೇವರನ್ನು ಎಡಬಿಡದೆ ಚಿಂತನೆ ಮಾಡುವುದೇ ಬ್ರಹ್ಮನಲ್ಲಿ ಚರ್ಯ, ಬ್ರಹ್ಮಚರ್ಯ. ನಂತರ ಹೇಳ್ತಾ ಇದ್ದಾರೆ, ತತ್ಸಂಯೋಗ ಪದದ್ವಂದ್ವಂ ಸಾಂಗೋಪಾಂಗ ಶುಭತ್ರಯಂ. ತಾನು ಈ ರೀತಿಯಾಗಿ ಪುಣ್ಯವಂತರು, ಮಹಾಪುಣ್ಯಗಳಿವು, ಈ ಪುಣ್ಯವಂತರ ಸಂಪರ್ಕ ಹೊಂದಿದವರು ಇನ್ನ ಪುಣ್ಯವಂತರು ಅಂಥ ಉಪಪುಣ್ಯಗಳಿಂದ ಕೂಡಿದ ಪಾದದ್ವಯ. ಇನ್ನ ಸರ್ವ ವ್ರತಾಂಗ ರೋಮಾಣಂ, ಆತನ ರೋಮಗಳು ಎಲ್ಲ ವ್ರತಗಳೇ ರೋಮಗಳಾಗಿವೆ, ರೋಮಸ್ಥಾನದಲ್ಲಿವೆ. ಇನ್ನ ಗುರು ಸೇವಾದಿ ಲೋಚನಂ, ಎಂಥ ಒಳ್ಳೆ ನೋಡಿ ಆತನ ಕಣ್ಣು ಎಂಥದ್ದು ಅಂದರೆ ಗುರು ಸೇವಾದಿ ಲೋಚನಂ, ಗುರುಗಳ ಸೇವಾ ಮಾಡಬೇಕು ಎಂಬುದೇ ಅವರ ಕಣ್ಣು ಅಂತ ಹೇಳ್ತಾರೆ. ಅಂದರೆ ಇಂಥ ಪುಣ್ಯ ಪುರುಷನನ್ನ ಚಿಂತನೆ ಮಾಡಿದರೆ ಏನು ಬರುತ್ತೆ? ಇವೇ ನಮಗೆ ಬರುತ್ತೆ, ಗುರು ಸೇವೆ ಮಾಡುವ ಒಳ್ಳೆ ಕಣ್ಣು ಬರುತ್ತೆ. ನಮ್ಮ ಕಣ್ಣಿಂದ ಗುರುಗಳ ಸೇವೆಯನ್ನು ಮಾಡುವ ದೃಷ್ಟಿಯೇ ನಮಗೆ ಬರುವಂತೆ ಮಾಡುತ್ತಾರೆ ಅಂತ ಈ ರೀತಿಯಾಗಿ ಗುರು ಮಂತ್ರದ ಸಾಮಾನ್ಯ ಅರ್ಥ. ಇನ್ನ ಒಳಗಿನ ಅರ್ಥಗಳು, ಒಳಗೊಳಗೆ ಚಿಂತನೆ ಮಾಡಬೇಕಾದ ಕ್ರಮಗಳು, ಆಯಾ ಒಂದು ಸಂಪ್ರದಾಯಗಳು ತುಂಬ ಇವೆ. ಇವತ್ತಿಗೆ ಇಷ್ಟು ಕೃಷ್ಣಾರ್ಪಣ. ನಂತರ ನೂರ 116 ವರ್ಷ ಹೇಗೆ ವರ್ಷಕ್ಕೆ 10 ತಿಂಗಳ ಲೆಕ್ಕ ಪ್ರಕಾರ ನೋಡಿದಾಗ ನಮ್ಮ ಆಯುಷ್ಯ 116 ವರ್ಷ, ಅದರ 3 ಭಾಗ 24 ವರ್ಷ, 44 ವರ್ಷ, 48 ವರ್ಷ ಅಂತ 3 ಭಾಗ. ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಸವನಗಳು. ಈ ಸವನಗಳಲ್ಲಿ ವಸು, ರುದ್ರ, ಆದಿತ್ಯಾಂತರ್ಗತ, ವಸು, ರುದ್ರ, ಆದಿತ್ಯರು ಅಂತ ಹೆಸರಿಟ್ಟುಕೊಂಡು ನಮ್ಮನ್ನು ಪಾಲನೆ ಮಾಡುವವರು ತತ್ವಾಭಿಮಾನಿ ದೇವತೆಗಳು. ಅವರೊಳಗಿರುವಂಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನರು. ಈ ರೀತಿಯಾಗಿ ಆ ರೂಪಗಳ ಚಿಂತನೆ, ಅವರನ್ನು ಪ್ರಾರ್ಥನೆ ಮಾಡಿದರೆ ನಮ್ಮನ್ನು ಆಯಾ ಕಾಲದಲ್ಲಿ ರಕ್ಷಣೆ ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟು, ನಂತರ ಯಜ್ಞದಲ್ಲಿ ಬರುವ 7 ಅಂಗಗಳು ದೀಕ್ಷಾ, ಉಪಸದ, ಸ್ತೋತ್ರ, ಶಸ್ತ್ರ, ದಕ್ಷಿಣ, ಸೋಷ್ಯಂತಿ ಎಂಬ ವ್ಯವಹಾರ, ಅಸೌಷ್ಟ ಎಂಬ ವ್ಯವಹಾರ, ಆದ ಮೇಲೆ ಅವಭೃತ ಅಂತ 7 ಭಾಗಗಳಿವೆ. ಅದು ನಮ್ಮ ಜೀವನದಲ್ಲೂ ಇದೆ ಅಂತ ತೋರಿಸಿಕೊಡುವ ಪ್ರಯತ್ನ. ನಮ್ಮ ಜೀವನದಲ್ಲಿ ಹಸಿವೆ, ನೀರಡಿಕೆ ಮತ್ತು ನಾನಾ ರೀತಿ ವ್ಯಾಧಿಗಳಿಂದ, ಆದಿ ವ್ಯಾಧಿಗಳಿಂದ ಬರುವ ಕಷ್ಟದ ಕಾಲ, ಕಷ್ಟಾವಸ್ಥ ಏನಿದೆ ಅದರನ್ನೇ ದೀಕ್ಷಾ ಅಂತ ಕರೀತಾ ಇದ್ದಾರೆ. ದಿನಾಗ್ಲೂ ನಾವು ಸಂಕಲ್ಪ ಮಾಡಿ ಕೃಷ್ಣನಿಗೆ ಕೃಷ್ಣಾರ್ಪಣ ಬಿಡಬೇಕು. ಸ್ವಾಮಿ, ಇವತ್ತು ನಾನು ಅನುಭವಿಸುವ ನಾನಾ ಕಷ್ಟ, ಬರುವ ಕಷ್ಟದ ಕಾಲ ಈ ಯಜ್ಞದ ದೀಕ್ಷೆ ಆಗಲಿ, ನಿನಗೆ ಇದು ಅರ್ಪಿತವಾಗಲಿ. ಅದು ಕೊಡುವವರು ಯಾರು? ಆ ರೀತಿ ನಮಗೆ ಬುದ್ಧಿ ಬರುವಂತೆ ಮಾಡುವವರು ಅಂದರೆ ಸ್ವಯಂಭುವ ಮನುಗಳ ಹೆಂಡತಿಯಾದಂಥ ಶತರೂಪಾ ದೇವಿಯರು. ಅವರ ಪ್ರಾರ್ಥನೆ ಮಾಡಬೇಕು. ನಂತರ ಹೇಳುತ್ತಾ ಇದ್ದಾರೆ, ಉಪಸದಗಳು ಯಾವುದು ಅಂದರೆ ಯಜಮಾನ ವ್ಯಾಪಾರ ರೂಪ ಉಪಸದ ಸಂಜ್ಞಕಾನಿ. ಯಜಮಾನನ ವ್ಯಾಪಾರ ಯಾವುದು? ತಿನ್ನುವುದು, ಕುಡಿಯುವುದು, ನೋಡುವುದು ಮೊದಲಾದ ನಾನಾ ರೀತಿಯಾದ ಸುಖ ಪಡತಾರಲ್ಲ, ಈ ಸುಖ ಪಡುವುದೇ ಉಪಸದ ಅಂತ ಕರೀತಾ ಇದ್ದಾರೆ. ಆದರೆ ಬೆಳಿಗ್ಗೆ ಸಂಕಲ್ಪ ಮಾಡಬೇಕು ನಾವು, ಸ್ವಾಮಿ ಇವತ್ತು ನಾನು ಉಂಡದ್ದು, ಕುಡಿದದ್ದು, ನೋಡಿದ್ದು, ಮುಟ್ಟಿದ್ದು, ಸ್ಪರ್ಶ ಏನು, ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳಿಂದ ನನಗೆ ಬರುವ ಸುಖ ಏನಿದೆ, ಆ ಸುಖ ರತಿ, ಆ ರತಿಯೇ ನಿನಗೆ ಈ ಯಜ್ಞದಲ್ಲಿ ಉಪಸದ ಅಂತ ದೇವರಿಗೆ ಸಂಕಲ್ಪ ಮಾಡಬೇಕು. ನಂತರ ಹೇಳ್ತಾ ಇದ್ದಾರೆ, ಸ್ತೋತ್ರ ಶಸ್ತ್ರ ಅಂತ 2 ಬರ್ತಾ ಇದೆ. ಏನಿದು ಅಂದರೆ ಹೇಳ್ತಾರೆ, ರಕ್ಷು ಸಾಮಗಾನಂ ಸ್ತೋತ್ರಂ, ಕೇವಲ ಮಂತ್ರಪಾಠಸ್ತು ಶಸ್ತ್ರಂ. ರುಕ್ಕುಗಳನ್ನು ಯಥಾವಿಧಿಯಾಗಿ ಹೇಳಿ ಹೋಮ ಮಾಡುವುದು ಶಸ್ತ್ರ. ಇನ್ನು ಕರ್ಮ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸಿಕೊಡುತ್ತಾರೆ, ಶಸ್ತ್ರಮಂತ್ರಗಳು ಅಂದರೆ ಏನು ಅಂದರೆ, ಒಂದು ರುಕ್ಕಿನ ಒಂದು ಭಾಗ, ಇನ್ನೊಂದು ರುಕ್ಕಿನ ಇನ್ನೊಂದು ಭಾಗ, 2 ಜೋಡಿಸಿ ಮಾಡುವುದು ಶಸ್ತ್ರಮಂತ್ರಗಳು ಅಂತ ಹೇಳುತ್ತಾರೆ. ಈಗ ಮನ್ಯು ಸೂಕ್ತ ಪುರಶ್ಚರಣ ಕ್ರಮ ಇದೆಯಲ್ಲೋ, ಸಂಪುಟೀಕರಣ ಪದ್ಧತಿಯಲ್ಲಿ ಪೂರ್ತಿ ರುಕ್ಕನ್ನು ಹೇಳಿ ಪಾದಶಃ ಅರ್ಧಶಃ ಎಲ್ಲ ಹೇಳುತ್ತೇವಲ್ಲೋ, ಅಲ್ಲಿ ಏನು ಮಾಡುತ್ತಾರೆ, ಮೊದಲನೆಯ ರುಕ್ಕಿನ 4 ಭಾಗಗಳನ್ನು ಮಾಡಿ ಮೊದಲನೆಯ ರುಕ್ಕಿನ ಮೊದಲನೆಯ ಭಾಗಕ್ಕೆ ಕೊನೆಯ ರುಕ್ಕಿನ 4 ಭಾಗಗಳಲ್ಲಿ ಕೊನೆಯ ಭಾಗ ಜೋಡಿಸೋದು. ಹಾಗೆ ಒಂದು ಮಂತ್ರಕ್ಕೆ ಇನ್ನೊಂದು ಮಂತ್ರ ಭಾಗ ಜೋಡಿಸಿ ತಯಾರಾದದ್ದನ್ನೇ ಶಸ್ತ್ರ ಅಂತ ಕರೀತಾರೆ. ಹೆಸರೇ ಹೇಳುತ್ತಾ ಇದೆ, ಶಸ್ತ್ರ ಏನು ಮಾಡುತ್ತೆ, ಯಜಮಾನನ ನಮ್ಮ ನಾನಾ ಅರಿಷ್ಟಗಳನ್ನು, ಶತ್ರುಗಳನ್ನು ಸಂಹಾರ ಮಾಡಿಬಿಡುತ್ತೆ. ಈ ಶಸ್ತ್ರ ಮಂತ್ರಗಳನ್ನು ಯಜ್ಞದಲ್ಲಿ ಋತ್ವಿಜರು ಯಾವಾಗ ಯಾಕೆ ಪ್ರಯೋಗ ಮಾಡುತ್ತಾರೆ ಅಂದರೆ, ಯಜಮಾನನ ರಕ್ಷಣಾರ್ಥವಾಗಿ, ಅವನಿಗೆ ರಕ್ಷಣೆ ಆಗಬೇಕು, ಸಂಪತ್ತು ವೃದ್ಧಿಯಾಗಬೇಕು, ಅದಕ್ಕಾಗಿ ಮಾಡುತ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಅದೇ ರುಕ್ಕುಗಳನ್ನು ಸಾಮಗಾನ ಮಾಡಿದರೆ ಅದು ಸ್ತೋತ್ರ ಅಂತ ಹೇಳುತ್ತಾರೆ. ಯಜ್ಞದಲ್ಲಿ ಹೇಗೆ ನಡೀತಾ ಇರುತ್ತೆ ಅಂದರೆ, ಒಂದು ರುಕ್ಕನ್ನು ಹೇಳಿ ಆಹುತಿ ಕೊಡುವಾಗ ಯಜ್ಞದಲ್ಲಿ ನಾಲ್ಕು ಜನ ಇರ್ತಾರೆ. ಒಬ್ಬ ಹೋತೃ ಹೋಮ ಮಾಡುವವ, ಒಬ್ಬರು ಇರಬಹುದು, ಅನೇಕ ಜನ ಸೇರಿ ಹೋಮ ಮಾಡುತ್ತಾ ಇರ್ತಾರೆ. ಅನೇಕ ಕರ್ತೃಕ ಹೋಮ, ಅನೇಕರು ಹೋಮ ಮಾಡುತ್ತಾ ಇರ್ತಾರೆ ಹೋತೃ. ಇನ್ನು ಎರಡನೆಯವ ಉದ್ಗಾತೃ, ಏನು ಆ ರುಕ್ಕುಗಳನ್ನು ಹೋಮ ಮಾಡುತ್ತಾರೆ ಅದೇ ರುಕ್ಕನ್ನು ಸಾಮಗಾನದಿಂದ ಹೇಳ್ತಾ ಬರ್ತಾರೆ. ಅದು ಉದ್ಗಾನ, ಉದ್ಗಾತೃವಿನ ಕೆಲಸ. ಇನ್ನು ಅಧ್ವರ್ಯು ಅಂತ ಇರ್ತಾರೆ. ಅಧ್ವರ್ಯುವಿನ ಕೆಲಸ ಏನು ಅಂದರೆ ಯಜ್ಞದಲ್ಲಿ ಎಲ್ಲ ಸರಿಯಾಗಿ ಹೊಂದಿಸಿಕೊಡುವುದು, ಯಜ್ಞದ ಭಾಗಗಳನ್ನು ವಿಭಾಗ ಮಾಡುವುದು. ಯಜ್ಞ ಮಾಡುವಾಗ ಚರುವನ್ನು ಆಹುತಿ ಕೊಡಬೇಕಾದರೆ ಆ ಚರು ಕೊಡುವ ಕ್ರಮವೇ ಬೇಡ. ಮೊದಲು ಭತ್ತವನ್ನೇ ನಿರ್ವಾಪಣ ಅಂತ ಹೇಳ್ತಾರೆ. ಅಂದರೆ ಈ ದೇವತೆಗಳಿಗೆ ಇಷ್ಟು ಮುಷ್ಟಿ, ಅವರಿಗಿಷ್ಟು ಮುಷ್ಟಿ, ಇವರಿಗಿಷ್ಟು ಅಂತ ಅವರವರ ಭಾಗಗಳನ್ನು ತೆಗೆದು ನಂತರ ಹೆಂಡತಿಯಾದವಳು ಅವುಗಳನ್ನು ಕುಟ್ಟಿ ಮರದಿಂದ ಕೇರಿ ನಂತರ ಅಲ್ಲಿ ವಿಶೇಷವಾಗಿ ಪಚನ ಮಾಡಬೇಕು. ಆ ಅನ್ನ ಏನು ತಯಾರಾಗಿರುತ್ತೆ, ಯಜ್ಞದ ಭಾಗ ವಿಂಗಡಣೆ ಮಾಡುವುದು ಅಧ್ವರ್ಯು. ಇನ್ನೊಬ್ಬ ಬ್ರಹ್ಮ. ಬ್ರಹ್ಮ ಅಂದರೆ ಯಜ್ಞದ ಮಂತ್ರ ತಂತ್ರಗಳನ್ನು ಚೆನ್ನಾಗಿ ಗೊತ್ತಿದ್ದು ಅಲ್ಲಿ ನಡೆಯುವ ಲೋಪಗಳನ್ನು ಸರಿ ಮಾಡುವವ. ಮಾತಾಡದೇ ಇರಬೇಕು, ಯಾರು ಬಂದರೂ ಏಳಬಾರದು, ಬ್ರಹ್ಮಸ್ಥಾನದ ನಿಯಮ. ಯಾರೇ ಬಂದರೂ ಎದ್ದು ನಮಸ್ಕಾರ ಮಾಡಲಿಕ್ಕಿಲ್ಲ, ಯಾರೇ ಬಂದರೂ ಅವರಿಗೆ ಮಾತಾಡಿಸಲಿಕ್ಕಿಲ್ಲ, ಯಾರೇ ಬಂದರೂ ಕೂಡ ಅವರನ್ನು ಏನು ಯಾವುದೇ ರೀತಿಯಲ್ಲಿ ಉಪಚಾರ ಮಾಡಲಿಕ್ಕಿಲ್ಲ, ಕೂತಿರಬೇಕು. ವಿಶೇಷವಾಗಿ ಮಂತ್ರಸ್ಖಲನ ತಂತ್ರಸ್ಖಲನ ಆದಾಗ ಸರಿ ಮಾಡಬೇಕು. ಅದಕ್ಕೆ ಜಗಳ ಬಂದಿದ್ದು. ರುದ್ರದೇವರು ಯಜ್ಞದಲ್ಲಿ ಬ್ರಹ್ಮಸ್ಥಾನಕ್ಕಿದ್ದರು, ಬಂದದ್ದು ದಕ್ಷ ಪ್ರಜಾಪತಿಗಳು. ಬಂದ ಕೂಡಲೇ ಯದ್ಯಪಿ ರುದ್ರದೇವರಿಗೆ ಗೊತ್ತಿತ್ತು ತಾವು ದೊಡ್ಡವರು ಅಂತ, ಅಂದರೆ ಅವರಿಗಿಂತ ಕಕ್ಷಾದಲ್ಲಿ ದೊಡ್ಡವರು, ಆದರೆ ಅಳಿಯ ಆದ್ದರಿಂದ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿತ್ತು, ಅಥವಾ ಮಾತಿನಿಂದಾದರೂ ಸತ್ಕಾರ ಮಾಡಬೇಕು ಅಂತ ಗೊತ್ತಿತ್ತು. ಗೊತ್ತಿದ್ದರೂ ಕೂಡ ಮಾಡದೆ ಸುಮ್ಮನೆ ಕೂತದ್ದು ಯಾಕೆ, ಬ್ರಹ್ಮಸ್ಥಾನಕ್ಕೆ ಕೂತದ್ದರಿಂದ. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಬ್ರಹ್ಮ. ಅದಕ್ಕೆ ನಾವು ಎಲ್ಲಿ ನಮ್ಮ ಯಜ್ಞ ಸರಿ ಹೋಗುತ್ತೋ ಅಂತ ಮಾತಾಡದ ಬ್ರಹ್ಮ ಇಟ್ಕೊಳ್ತೇವೆ, ತೆಂಗಿನಕಾಯಿ ಅದರ ಮೇಲೆ ಒಂದು ಕೂರ್ಚ ಇಟ್ಬಿಡ್ತೇವೆ, ನಾವು ಮಾಡಿದ್ದೇ ಯಜ್ಞ, ಆ ಬ್ರಹ್ಮ ಮಾತಾಡೋದೇ ಇಲ್ಲ. ಸರಿ, ಈ ರೀತಿಯಾಗಿ ಬ್ರಹ್ಮ, ಹೋತೃ, ಉದ್ಗಾತೃ, ಅಧ್ವರ್ಯು ಅಂತ ನಾಲ್ಕು ಜನ ಇರುವಾಗ ಈ ಉದ್ಗಾತೃವಿನ ಕೆಲಸ ಏನು ಅಂದರೆ ಮಾಡುವ ಹೋಮ ಮಾಡುವಂತಹ ಮಂತ್ರಗಳನ್ನು ಸಾಮಗಾನ ಮಾಡುವುದೇ ಅವರ ಕೆಲಸ. ಹಾಗಾದರೆ ಈ ರುಕ್ಕುಗಳ ಸಾಮಗಾನವೇ ಅದರನ್ನು ಏನಂತ ಹೇಳುತ್ತಾರೆ, ಸ್ತೋತ್ರ. ಅದೇ ಮಂತ್ರವನ್ನೇ ಹೇಳಿಕೊಟ್ರೆ ಅದು ಶಸ್ತ್ರ ಅಂತ ಹೇಳುತ್ತಾರೆ. ಹಾಗಾದರೆ ನಮ್ಮ ಈ ಯಜ್ಞದಲ್ಲಿ ಸ್ತೋತ್ರ ಯಾವುದು, ಶಸ್ತ್ರ ಯಾವುದು? ಈ ಸಾಮಗಾನ ನೋಡಿ ಎಂಥದ್ದು ಅಂದರೆ ಸಂತೋಷ ಕೊಡುವಂಥದ್ದು ಸಾಮಗಾನ. ಮಂತ್ರಪಾಠಕ್ಕಿಂತ ಸಾಮಗಾನ ಒಳ್ಳೆ ರುಚಿಯಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ, ನಿತ್ಯವೂ ನಾವು ಚಿಂತನೆ ಮಾಡಬೇಕಾದ ಕ್ರಮ ಇದು. ಹಾಸ ತಾಂಬೂಲಾದಿ ಭಕ್ಷಣ ಮೈಥುನ, ನಗುವುದು, ತಾಂಬೂಲ ಮೊದಲಾದ ಭಕ್ಷಣೆ ಮಾಡುವುದು ಸಂತೋಷವಾಗಿ, ಮೈಥುನಾದಿಗಳು ಇವೆಲ್ಲ ಏನಿವೆ, ಇವೆಲ್ಲ ನಮ್ಮ ಜೀವನದಲ್ಲಿ ಸ್ತೋತ್ರ, ದೇವರಿಗೆ ನಾವು ಮಾಡುವ ಸ್ತೋತ್ರ. ಶಸ್ತ್ರ ಅಂದರೆ ಯಾವುದು ಅಂದರೆ ಹೇಳ್ತಾ ಇದ್ದಾರೆ, ಶವಹೃತಿ ತದ್ದಾಹ ಪ್ರಭೃತೀನಿ. ನಾವಿನ್ನ ಬದುಕೇ ಇದ್ದೇವೆ, ಬದುಕಿರುವಾಗಲೇನೆ ನಾವು ಸತ್ತ ಮೇಲೆ ನಮ್ಮ ಹೆಣ ಹೊತ್ತುಕೊಂಡು ಹೋಗುವುದು, ನಮ್ಮ ಹೆಣವನ್ನು ಸುಡುವುದು, ಬದುಕಿರುವ ಕಾಲಕ್ಕೆ ಕೃಷ್ಣಾರ್ಪಣೆ ಬಿಡಬೇಕು. ಇದು ಈ ಜೀವನದ ಶಸ್ತ್ರ. ಯಾಕಪ್ಪ ಅಷ್ಟು ಹೇಳಿದರು ಅಂದರೆ, ನಾವು ಸತ್ತಾಗ ಅನುಸಂಧಾನ ಮಾಡಲಿಕ್ಕೆ ನಮಗೆ ಪುರುಸೊತ್ತಿರಲ್ಲ, ಯಾಕೆ ಪಕ್ಕದಲ್ಲಿ ಬೇರೆ ಇರ್ತಾರೆ, ನಮ್ಮನ್ನು ಅನುಸಂಧಾನ ಮಾಡಲಿಕ್ಕೆ ಬಿಡೋದಿಲ್ಲ. ಆವಾಗ ನಮಗೆ ಬುದ್ಧಿಯೂ ಇರೋದಿಲ್ಲ. ಬದುಕಿದ್ದವರು ಚಿಂತನೆ ಮಾಡುತ್ತಾರೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿರ್ತಾರೆ, ಅವರಿಗೆ ಚಿಂತನೆ ಮಾಡಬೇಕು ಎಂಬುದು ಗೊತ್ತಿರಲ್ಲ. ಇನ್ನು ಆಚಾರ್ಯರು ಅನುಸಂಧಾನಗಳೆಲ್ಲ ಎಲ್ಲಿ ಹೇಳುತ್ತಾರೆ? ಆಗಲ್ಲ. ಮಂತ್ರ ಹೇಳುತ್ತಾರೆ, ತಂತ್ರ ಮಾಡಿಸ್ತಾರೆ, ಕೃಷ್ಣಾರ್ಪಣ ಅಂತ ಚೂರು ಹೇಳಿಕೊಡುತ್ತಾರೆ. ಈ ಪುರಾಣದಲ್ಲಿರುವ ಎಲ್ಲ ಅನುಸಂಧಾನ ಹೇಳ್ತಾ ಕೂತ್ರೆ ಅವರಿಗೆಲ್ಲಿ ಆಗುತ್ತೆ? ಆಗಲ್ಲ. ಆದ್ದರಿಂದ ಈ ಜೀವಿಗೆ ವಿಶೇಷವಾಗಿ ನಾವು ಇಡೀ ಜೀವನ ನಡೆಸಿ ಶರೀರ ಬಿಟ್ಟರೆ ಆ ಶರೀರ ಯಜ್ಞ ಶೇಷ. ಯಜ್ಞಶೇಷ ಯಾರಿಗೆ? ರುದ್ರ ಭಾಗ. ರುದ್ರಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆದ್ದರಿಂದ ರುದ್ರ ಭೂಮಿಗೆ ತಗೊಂಡು ಹೋಗಿ ರುದ್ರಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಮೋಹನದಾಸರು ಅಪರೂಪವಾದ ಚಿಂತನ ಒಂದು ಪದದಲ್ಲಿ ಹೇಳುತ್ತಾರೆ. ವಿಜಯದಾಸರು ಪರಮಪದಕ್ಕೆ ಸೇರಿದಾಗ ಅವರ ದೇಹ ಅಗ್ನಿಗೆ ಅರ್ಪಣೆ ಮಾಡುವಾಗ ಮೋಹನದಾಸರು ಹೇಳುವ, ಸ್ವಾಮಿ ಒಳ್ಳೆ ಯಜ್ಞಶೇಷ ಕೊಡತಾ ಇದ್ದೇನೆ, ಇಂಥ ಯಜ್ಞಶೇಷ ಅಪರೂಪವಾದದ್ದು ನಿನಗರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಮಾಡುತ್ತಾರವರು. ಇಂಥ ಚಿಂತನೆ ನಮ್ಮವರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಾರದಿದ್ದರೂ ಅಡ್ಡಿಯಿಲ್ಲ, ನಾವೇ ಮಾಡಿ ಮುಗಿಸಿಬಿಟ್ರೆ ಆಯ್ತಲ್ಲ. ಅದಕ್ಕೆ ಮುಂದೆ ಬರುವುದನ್ನು ಹೀಗೆ ಅರ್ಪಣೆ ಮಾಡಿ. ಅದಕ್ಕೆ ತುಂಬ ಜನ ನಾವು ಹೋದ ಮೇಲೆ ದಾನ ಕೊಡತಾರೋ ಇಲ್ಲೋ, ಕೊಟ್ಟರು ಕೂಡ ಸರಿಯಾಗಿ ಕೊಡತಾರೋ ಇಲ್ಲೋ ಗೊತ್ತಿಲ್ಲ, ಅನುಸಂಧಾನ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಬದುಕಿರುವ ಕಾಲಕ್ಕೆ ಎಲ್ಲ ಕೊಟ್ಟು ಮುಗಿಸೋಣ ಅಂತ. ಅದು ಒಳ್ಳೆ ಕ್ರಮ. ಯಾಕೆಂದರೆ ಹೋದ ಮೇಲೆ ಯಾರ ಪರಿಸ್ಥಿತಿ ಹೇಗಿರುತ್ತೋ, ಯಾರ ಮನಸ್ಸು ಹೇಗಿರುತ್ತೋ, ದಾನ ಕೊಟ್ಟರು ಕೂಡ ಕೊಡುವ ಕಾಲಕ್ಕೆ ಅಯ್ಯೋ ಇಷ್ಟು ಕೊಟ್ಟನಲ್ಲ ಅಂತ ಕುದಿತಾ ಕೊಟ್ರೆ, ಅದಕ್ಕೆ ಹೇಳ್ತಾರೆ ಕೊಟ್ಟು ಕುದಿವ ಕೆಟ್ಟ ನಾಯಿ ಅಂತ. ಆ ರೀತಿಯಲ್ಲಿ ಯಾರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಾವಂತೂ ನಮಗಾಗಿ ಮಾಡೋದಾದ್ದರಿಂದ ಶ್ರದ್ಧೆಯಾಗಿ ಮಾಡುತ್ತೇವಲ್ಲ, ಆದ್ದರಿಂದ ನಮಗಾಗಿ ನಾವು ದಾನಗಳು ಮಾಡಿದಂತೆ ನಮ್ಮ ಶವಹೃತಿ ಸತ್ತ ಮೇಲೆ ನಮ್ಮ ಶಹಣವನ್ನು ಹೊತ್ತುಕೊಂಡು ಹೋಗೋದು, ನಂತರ ದಾಹ ಮಾಡೋದು, ಎಲ್ಲವನ್ನು ಕೂಡ ದೇವರಿಗೆ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಬೇಕು. ಅಲ್ಲ, ಏನಿದು ಅಮಂಗಳವಾದದ್ದೆಲ್ಲ ಹೇಳ್ತಾ ಇದ್ದೀರಲ್ಲ ಅಂದರೆ ಇದು ಮಂಗಳಕರವಾದದ್ದು ಹೇಳ್ತಾ ಇದ್ದೇನೆ, ನಿಜವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ನಾವು ಇಲ್ಲದ ಬ್ಯಾಂಕ್ ಬ್ಯಾಲೆನ್ಸು ಅದಕ್ಕೂ ಇದಕ್ಕೂ ಎಲ್ಲ ಜಾಗ್ರತೆ ಪಡುತ್ತೇವೆ, ಸತ್ತ ಮೇಲೆ ಬೆರುವುದಕ್ಕೆ ನಾವು ಜಾಗ್ರತೆ ಪಡೋದಿಲ್ಲ. ಇದಕ್ಕೆ ನಾವು ಈಗಲಿಂದಲೇನೆ ಇದು ಆಚಾರ್ಯರು ಹೇಳುತ್ತಾರೆ. ಒಂದು ದೃಷ್ಟಿ, ನಾವು ಸತ್ತ ಮೇಲೆ ವಿಶೇಷವಾಗಿ ಇದು ಯಜ್ಞತ್ವೇನ ಅರ್ಪಣೆ ಆಗುತ್ತೆ ಅಂತ. ಇನ್ನೊಂದು ದೃಷ್ಟಿ, ಇದು ದೇವರ ಪೂಜಾ ಅಂತ, ಭಗವಂತನಿಗೆ ಕೊಡುವ ಅಪರೂಪದ ಪೂಜಾ, ಆ ಕಾಲದಲ್ಲಿ ನಾನು ಅರ್ಪಣೆ ಮಾಡಲಿಕ್ಕಾಗಲ್ಲ, ಹೀಗೇ ನಿನಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ ಎಂಬ ಅಪರೂಪದ ಅನುಸಂಧಾನವನ್ನು ಕೊಡತಾ ಇದ್ದಾರೆ. ಇನ್ನು ಸ್ತೋತ್ರ ಶಸ್ತ್ರ ಎರಡು ಹೇಳಿ ಆಯಿತು. ನಂತರ ಹೇಳ್ತಾ ಇದ್ದಾರೆ, ಕಾಯಕ್ಲೇಶಾದಿ ರೂಪಂ ವೇದಾಭ್ಯಾಸ ರೂಪಂ ಚಿಂತನಾದ ರೂಪಂ ತಪಃ. ಈ ದಕ್ಷಿಣ ಎಂಬುದರಲ್ಲಿ ಏನೇನು ಬರ್ತಾ ಇದೆ ಅಂದರೆ ತಪಸ್ಸು, ಆರ್ಜವ, ಅಹಿಂಸಾ, ಸತ್ಯವಾಕ್ ಇವೆಲ್ಲವೂ ಸೇರಿ ದಕ್ಷಿಣೆ, ಯಜ್ಞದಲ್ಲಿ ನಾವು ಕೊಡುವ ದಕ್ಷಿಣೆ. ಅದರಲ್ಲಿ ಹೇಳುತ್ತಾರೆ ಕಾಯಕ್ಲೇಶಾದಿ ರೂಪಂ, ನಿತ್ಯವೂ ನಾವು ಶರೀರದಿಂದ ಕಷ್ಟಪಡುವಂಥ ಕೆಲಸಗಳೇನಿವೆ ಅವೆಲ್ಲವೂ ಕೂಡ, ಅಷ್ಟೇ ಅಲ್ಲದೆ ವೇದ ಅಭ್ಯಾಸ ಮಾಡುವುದು, ಚಿಂತನೆ ಮಾಡುವುದು, ಇವೆಲ್ಲವೂ ಕೂಡ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಉಪಕಾರಿಯಾದಂತಹ ಒಂದು ಪ್ರಕರಣ. ಇದೆಲ್ಲ ಸ್ವಲ್ಪ ದೊಡ್ಡವರಾದ ಮೇಲೆ, ಚಿಕ್ಕವರು ನಾವ್ಯಾಕೆ ಅಂತ ಹೇಳಿದರೆ, ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಬರಬೇಕಾದ ಅನುಸಂಧಾನವನ್ನು ಹೇಳಿಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಅನುಸಂಧಾನ ಇಟ್ಟುಕೊಂಡ್ರೆ ಗುರುಕುಲದಲ್ಲಿ ಅಭ್ಯಾಸ ಮಾಡುವಾಗ ಮಾಡಿದ ಅಭ್ಯಾಸವೆಲ್ಲ ದೇವರ ಸೇವಾ ಆಗುತ್ತೆ, ಉಪಾಸನೆ ಆಗುತ್ತೆ. ಅದು ಮುಂದೆ ವೇದಾಧ್ಯಯನ ಪ್ರಕರಣದಲ್ಲಿ ತಿಳಿಸಿಕೊಡ್ತಾರೆ. ನಂತರ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸತ್ಯವಾಕ್, ದೇವರಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ಹಿತವಾದ ವಾಕ್ಯ ಸತ್ಯವಾಕ್. ಅಹಿಂಸಾ, ಹಿಂಸೆ ಮಾಡದಿರುವುದು. ಆರ್ಜವ, ರುಜುತ್ವ, ತನು, ಮನ ಮತ್ತು ವಾಕ್ಕು, ಮೂರರಿಂದು ಕೂಡ ವಿಶೇಷವಾಗಿ ಒಂದೇ, ಒಳಗೂ ಒಂದೇ ಹೊರಗೂ ಒಂದೇ ಆಗಿರುವುದು. ಇವೆಲ್ಲವೂ ಕೂಡ ದಕ್ಷಿಣ ಅಂತ ಹೇಳ್ತಾ ಇದ್ದಾರೆ. ಅರ್ಪಣೆ ಮಾಡುವುದು ಹೇಗೆ? ನಾನು ನನ್ನ ಈ ದಿನದ ವಿಶೇಷವಾಗಿ ಏನು ರುಜುವಾಗಿದ್ದೇನೆ ಅದು ನಿನಗರ್ಪಿತ, ಹೇಗೆ ಅದು ಅರ್ಪಣೆ ಮಾಡುವುದು ಹೇಗೆ ಅಂತ ಮನಸ್ಸಿಗೆ ಸಮಾನ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಒಳಗಿನ ರಹಸ್ಯ ಬಿಡಿಸಿಕೊಡ್ತಾರೆ. ನಾನು ಇವತ್ತು ರುಜುವಾಗಿದ್ದೆ, ಒಳಗು ಹೊರಗು ಚೆನ್ನಾಗಿದ್ದೆ. ಆ ರುಜುತ್ವ ನಿನ್ನಿಂದ ಬಂದದ್ದು, ನಿನ್ನ ರೂಪ, ಆ ಗುಣ ಪ್ರಕಟ ಮಾಡುವ ನಿನ್ನ ರೂಪ ಬಂತಲ್ಲ, ನನ್ನಲ್ಲಿ ರುಜುತ್ವ ತಂದು ಕೊಟ್ಟಿದೆಯಲ್ಲ, ಆ ರೂಪ ನಿನಗರ್ಪಿತ. ನನ್ನ ಆ ರುಜುತ್ವವನ್ನು ಪ್ರಕಟ ಮಾಡುವ ಕ್ರಿಯ ನಿನಗರ್ಪಿತ ಅಂತ ದೇವರಿಗೆ ನಮ್ಮ ಗುಣ, ನಮ್ಮ ಕ್ರಿಯ, ನಮ್ಮ ಜ್ಞಾನ, ಈ ಮೂರರಲ್ಲೂ ದೇವರ ಜ್ಞಾನ, ದೇವರ ಗುಣ, ದೇವರ ಕ್ರಿಯ ಮೂರು ಸೇರಿ ಮಾಡಿಸ್ತಾ ಇದೆ. ಅಲ್ಲಿ ಅಲ್ಲಿ ಬಂದ ದೇವರ ರೂಪಗಳನ್ನು ಆತನಿಗೆ ಅರ್ಪಣೆ ಮಾಡುವುದೇ ಉಪಾಸನೆ. ಆ ರೂಪಗಳು ಗೊತ್ತಿಲ್ಲ, ಬೇಡ, ರೂಪಗಳ ಪರಿಚಯ ಬೇಡ. ಇದ್ದಾನೆ ಅಂತೂ ಖಂಡಿತ. ಮನೆಯಲ್ಲಂತೂ ಲೈಟ್ ಹಾಕಿದೆ, ಯಾರೋ ಇದ್ದಾರೆ ಅಂತ ಗೊತ್ತು, ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅಷ್ಟು ಸಾಕು ನಮಗೆ. ಸ್ವಾಮಿ ಒಬ್ಬನಿದ್ದಾನೆ, ನಿನ್ನ ರೂಪ ನನಗೆ ಗೊತ್ತಿಲ್ಲ, ನೀನೇ ಸ್ವೀಕಾರ ಮಾಡು, ತಗೊಳ್ತಾನೆ. ಗೊತ್ತಿದ್ದು ಕೊಟ್ರೆ ಇನ್ನ ವಿಶೇಷ, ಅದು ದೇವತೆಗಳ ತಾಕತ್ತು. ನಮಗೆ ದೇವನೊಬ್ಬನಿದ್ದಾನೆ, ಹೀಗಿದ್ದಾನೆ ಅಂತ ತಿಳಿದು ಚಿಂತನೆ ಮಾಡುವುದೇ ನಮ್ಮ ಪಾಲಿಗೆ ಉಪಾಸನೆ. ಆಚಾರ್ಯರು ಹೇಳ್ತಾರೆ, ಜ್ಞಾನ ಮಾತ್ರೇಣ, ಈ ರೀತಿ ದೇವರು ಹೀಗೆ ಮಾಡುತ್ತಾ ಇದ್ದಾರೆ ಅಂತ ಜ್ಞಾನ ನಿತ್ಯ ಚಿಂತನೆ ಮಾಡಿದರೆ ಸಾಕು, ಸರ್ವ ಪುರುಷಾರ್ಥ ವ್ಯಾಪ್ತಿ, ಎಲ್ಲ ಪುರುಷಾರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಈ ದಕ್ಷಿಣೆ ನಿತ್ಯವೂ ನಾನು ನನಗೆ ಏನು ಈ ಗುಣಗಳು ಪ್ರಕಟ ಆಗ್ತಾ ಇವೆ, ಸತ್ಯವಾಕ್ತ್ವ ವಿಶೇಷವಾಗಿರತಕ್ಕಂಥ ಅಹಿಂಸ ಇವೆಲ್ಲ ನನ್ನಲ್ಲಿ ಪ್ರಕಟ ಆದರೆ ಅದು ನಿನ್ನ ದಯದಿಂದ, ಅಲ್ಲಿ ಪ್ರಕಟ ಆದ ನಿನ್ನ ರೂಪಗಳು ನಿನಗರ್ಪಿತ ಅಂತ ಕೊಡುವುದೇ ದಕ್ಷಿಣೆ. ಆದರೆ ಆ ಕೊಡುವ ಬುದ್ಧಿ ಕೊಡುವುದು ಯಾರು ಅಂದರೆ ಸ್ವಯಂಭೂಮನುಗಳು. ನೋಡಿ, ಎರಡು ಕಡೆ ಗಂಡ ಹೆಂಡಂದರು ಇಬ್ಬರೂ ಸೇರಿ ನಮಗೆ ಬೇಕಾದ್ದನ್ನು ಕೊಡತಾ ಇದ್ದಾರೆ, ಮತ್ತೆ ಅವರನ್ನು ಚಿಂತನೆ ಮಾಡದೆ ಬಿಟ್ಟರೆ ನಮಗದು ಕೊಡತಾರಾ? ಕೊಡುವುದೇ ಇಲ್ಲ. ಆದ ಕಾರಣ ಸ್ವಯಂಭುವ ಮುನುಗಳ ಅಂತರ್ಯಾಮಿ ಸ್ವಯಂಭುವ ನಾಮಕ ಭಗವಂತ, ಆತನ ಚಿಂತನೆ ಅವಶ್ಯಕ. ನಂತರ ಹೇಳ್ತಾ ಇದ್ದಾರೆ, ಯಜ್ಞದಲ್ಲಿ ಈ ಸೋಮಲತೆಯನ್ನು ಹಿಂಡುತ್ತಾರೆ, ಕುಟ್ಟಿ ರಸ ಹಿಂಡುತ್ತಾರೆ. ಆ ರಸ ಹಿಂಡಲಿಕ್ಕೆ ಮೊದಲು ಸೋಷ್ಯತಿ ಎಂಬ ವ್ಯವಹಾರ, ಅಂದರೆ ಮಾತಿನ ಮಂತ್ರದ ಮೂಲಕ ವ್ಯವಹಾರ, ಅಂದರೆ ಕಾರಿಕ. ಇವನು ಇನ್ನ ಸೋಮಲತೆಯನ್ನು ಕುಟ್ಟಿ ತೆಗೀತಾರೆ ಅಂತ. ಕುಟ್ಟಿ ತೆಗೆದ ಮೇಲೆ ಅಸೌಷ್ಟ, ಅಂದರೆ ಈ ಸೋಮಲತೆಯನ್ನು ಕುಟ್ಟಿ ಆ ರಸ ತೆಗೆದಾಯಿತು ಎಂಬ ವ್ಯವಹಾರ ಎರಡೂ ಇರುತ್ತೆ ಅಲ್ಲಿ. ಅದು ಯಜ್ಞದಲ್ಲಿ ಒಂದು ಪ್ರಕ್ರಿಯೆ. ಹಾಗಾದರೆ ಇಲ್ಲಿ ಯಾವುದು ಅಂದರೆ ಹೇಳ್ತಾರೆ, ಪಿತುಸ್ಸಕಾಶಾತ್ ಮಾತುರುದರೆ ಪ್ರವೇಶ ಜನಿಷ್ಯತೀತಿ ಯೋ ವ್ಯವಹಾರ. ತಂದೆಯಿಂದ ತಾಯಿಯ ಹೊಟ್ಟೆಗೆ ಜೀವ ಬಂದಾಗ ಇನ್ನೇನು ಮಗ ಹುಟ್ಟುತ್ತಾನೆ ಅಂತ ವ್ಯವಹಾರ ಏನಿದೆ ಅದೇ ಸೋಷ್ಯತಿ ಎಂಬ ವ್ಯವಹಾರ. ತಾಯಿಯ ಹೊಟ್ಟೆಯಿಂದ ಕೂಸು ಹೊರಗೆ ಬಂದ ಕೂಡಲೇ ಹುಟ್ಟಿದ ಅಂತ ಏನು ವ್ಯವಹಾರ ಇದೆ, ಇದೇ ಅಸೌಷ್ಟ ಎಂಬ ವ್ಯವಹಾರ. ಅರ್ಥ ಏನಾಯಿತು? ಅಲ್ಲಿ ಸೋಮರಸ ಬಂದದ್ದು, ಸೋಮರಸ ಬರಲಿಕ್ಕೆ ಮೊದಲು ಒಂದು ವ್ಯವಹಾರ, ಸೋಮರಸ ಬಂದ ಮೇಲೆ ಒಂದು ವ್ಯವಹಾರ. ಇಲ್ಲಿ ಜೀವ ಹುಟ್ಟಲಿಕ್ಕೆ ಮೊದಲು ವ್ಯವಹಾರ, ಜೀವ ಹುಟ್ಟಿದ ಮೇಲೆ ಹುಟ್ಟಿದ ಎಂಬ ವ್ಯವಹಾರ. ಒಟ್ಟಾರೆ ಜೀವ ಏನಾದ? ಸೋಮರಸದ ಸ್ಥಾನ ಬಂತವನಿಗೆ. ವಿಶೇಷ ತನ್ನನ್ನೇ ತಾನು ಭಗವಂತನಿಗೆ ಅರ್ಪಣೆ ಮಾಡುವ ಪ್ರಕ್ರಿಯೆ. ಸ್ವಾಮಿ, ನಾನೇ ನಿನಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ, ನನ್ನನ್ನು ನಾನು ಅರ್ಪಣೆ ಮಾಡಿಕೊಡುತ್ತಾ ಇದ್ದೇನೆ, ಇದನ್ನೇ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತನಲ್ಲಿ ಪ್ರಪತ್ತಿ, ದೇವರ ಶರಣಾಗತಿ ಅಂತ ಹೇಳ್ತಾ ಇದ್ದಾರೆ. ನಂತರ ಅವಭೃತ ಸ್ನಾನ ಯಾವುದು ಅಂದರೆ ಮರಣಮೇವ ಅವಭೃತ ಸ್ನಾನಂ, ನಮ್ಮ ಸಾವೇ ನಿಜವಾದ ಅವಭೃತ ಸ್ನಾನ. ನೋಡಿ, ಈ ಎದೆಗಾರಿಕೆ ಆಚಾರ್ಯರ ಪಾದ ಹಿಡಿದವರಿಗೆ ಮಾತ್ರ ಬರೋದು, ಮಿಕ್ಕವರಿಗೆ ಸರ್ವಥಾ ಬರಲ್ಲ. ಅದು ಯಾಕೆ? ಅವರಿಗೂ ಸಾವು ಬರುತ್ತೆ, ಅವರಿಗೂ ಶಾಸ್ತ್ರ ಗೊತ್ತು, ಅವರು ಕೂಡ ಅವಭೃತ ಅಂತ ಚಿಂತನೆ ಮಾಡಬಹುದಲ್ಲ ಅಂದರೆ ಮಾಡಿಲ್ಲ. ಹಿರಣ್ಯಕಶಿಪು, ಅವನಿಗೂ ಎಲ್ಲ ಶಾಸ್ತ್ರ ಗೊತ್ತಿತ್ತು, ಯಾಕೆ ಗೊತ್ತಿಲ್ಲ? ಎಲ್ಲ ಚೆನ್ನಾಗಿ ಗೊತ್ತು ಅವನಿಗೆ, ಗೊತ್ತಿದ್ರೂ ಕೂಡ ಸತ್ತ. ಹೇಗೆ? ಸಾವಿಗೆ ಹೆದರಿ ಹೆದರಿ ಸತ್ತ. ಯಾಕೆ? ತನಕ್ಕಿಂತ ದೇವರು ಬೇರೊಬ್ಬನಿದ್ದಾನೆ, ರಕ್ಷಣೆ ಮಾಡುವವನಿದ್ದಾನೆ ಎಂಬ ಪ್ರಜ್ಞೆ ಇಲ್ಲ. ನಾನೇ ದೇವರು ಅಂತ ಹೇಳಿದ್ದಕ್ಕೆ ನಾನೇ ಸತ್ತರೆ ದೇವರೇ ಸತ್ತೋದ್ರೆ ಹೇಗೆ? ಮೊನ್ನೆ ಒಬ್ಬರು ದೇವರು ಸತ್ತೋದ್ರು, ಟಿವಿಯಲ್ಲೆಲ್ಲ ಬಂದಿತ್ತು, ದೇವರು ಅಂತ ಹೇಳಿಕೊಂಡವ, ನಾನು 11ನೇ ಅವತಾರ ಅಂತ ಹೇಳಿಕೊಂಡಿದ್ದ, ಸತ್ತ, ದೇವರಿಗೆ ಸಾವು ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನೇ ದೇವರು ಅಂದವರು ಸಾವಿಗೆ ಹೆದರಿ ಹೆದರಿ ಸಾಯಬೇಕು. ದೇವರು ಬೇರೆ ಅಂತ ಇದ್ದರೆ, ಸ್ವಾಮಿ ಒಬ್ಬನಿದ್ದಾನೆ ಅಂತ ಚಿಂತನೆ ಮಾಡುವವರಿಗೆ ಹೆದರಿಕೆಯೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಚಾರ್ಯರ ಪಾದ ಹಿಡಿದವರಿಗೆ ಮಾತ್ರ ಮರಣವನ್ನು ಸಂತೋಷವಾಗಿ ಆಹ್ವಾನ ಮಾಡುವ ಗತ್ತು ಬರುತ್ತೆ. ಅದೇ ಹೇಳ್ತಾ ಇದ್ದಾರೆ. ಇನ್ನ ಈ ಅವಭೃತ ಸ್ನಾನ ಮಾಡುವ ಕಾಲಕ್ಕೆ ಮೂರು ಮಂತ್ರಗಳು ಬರುತ್ತೆ. ಆ ಮಂತ್ರಗಳು ಯಾವುದು ಅಂದರೆ ಹೇಳ್ತಾರೆ, ಅಕ್ಷತಮಸಿ ಅಚ್ಯುತಮಸಿ ಪ್ರಾಣ ಶಂಸಿತಮಸಿ ಅಂತ ಮೂರು ಮಂತ್ರಗಳು. ಆ ಮೂರು ಮಂತ್ರಗಳಿಂದ ಅವಭೃತ ಸ್ನಾನ ಆಗುತ್ತೆ. ಅರ್ಥ ಏನು? ನಮ್ಮ ಅವಭೃತದಲ್ಲೂ ಅಂದರೆ ಮರಣದಲ್ಲೂ ಕೂಡ ಈ ಮೂರು ಮಂತ್ರಗಳ ಪ್ರಯೋಗ. ಮಂತ್ರಗಳ ಅರ್ಥ ಏನು ಅಂದರೆ, ಅಕ್ಷತಮಸಿ ಅಂದರೆ ಹೇ ಭಗವನ್ ತ್ವಂ ಸ್ವರೂಪೇಣ ಅಕ್ಷಯೋಸಿ, ನೀನು ಸ್ವರೂಪತಃ ನಾಶವಿಲ್ಲದವ. ಅದು ಗೊತ್ತಿದ್ದೇ ಇದೆ, ಮತ್ತೇನು ಚಿಂತನೆ ಮಾಡುವುದು? ಅಂದರೆ ದೇವರಿಗೆ ಸ್ವರೂಪತಃ ನಾಶ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮಗೂ ನಾಶ ಇಲ್ಲದೆ ಆಗುತ್ತೆ. ಸ್ವರೂಪತಃ ನಾಶ ಅಲ್ಲ, ಜೀವನಿಗೂ ಸ್ವರೂಪತಃ ನಾಶ ಇಲ್ಲಲ್ಲ. ಜೀವನು ಕೂಡ ಅನಾದಿ ನಿತ್ಯ, ಅವನಿಗೂ ಸಾವು ನೋವುಗಳಿಲ್ಲ, ಅವನಿಗೆ ನಾಶ ಎಲ್ಲಿಂದ ಬಂತು ಅಂದರೆ ಹೇಳುತ್ತಾರೆ, ಆನಂದ ಹ್ರಾಸವೇ ನಾಶ. ಮೋಕ್ಷದಲ್ಲಿ ಆನಂದ ಹ್ರಾಸ ಆನಂದ ವೃದ್ಧಿ ಅಂತ ಎರಡಿದೆ. ಆನಂದ ಹ್ರಾಸ ಆಗುವುದೇ ನಾಶ, ದೇವರಿಗೆ ಆನಂದ ಹ್ರಾಸ ಎಂದೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವರೂಪೇಣ ಅಕ್ಷಯೋಸಿ, ನೀನು ಸ್ವರೂಪತಃ ಅಕ್ಷಯನಾಗಿದ್ದೀಯ, ಹಾಗೆ ಮಾಡಿದರೆ ನಮಗೆ ಸ್ವರೂಪತಃ ನಾಶ ಇಲ್ಲದೆ ಆಗುತ್ತೆ. ಇನ್ನ ಅಚ್ಯುತಮಸಿ ಅಂತ ಹೇಳಿದರು, ಅಚ್ಯುತ ನೀನು ಅಂದರೆ ಹೇಳ್ತಾ ಇದ್ದಾರೆ, ಗುಣೈಹಿ ಅಚ್ಯುತೋಸಿ, ನಿನ್ನ ಗುಣಗಳು ನಿನ್ನನ್ನು ಎಡಬಿಡದೇ ಇವೆ, ನೀನು ನಿನ್ನ ಗುಣ ಬೇರೆ ಅಲ್ಲ. ನಾವು ಹಾಗಲ್ಲ, ಇವತ್ತು ನಾವು ಒಳ್ಳೆಯವರು ನಾಳೆ ಒಳ್ಳೆತನ ಹಾರಿ ಹೋಗಬಹುದು. ದೇವರು ಹಾಗಲ್ಲ, ಸತತ ಯಾವಾಗಲೂ ಆತನ ಗುಣಗಳು ಆತನನ್ನು ಬಿಟ್ಟು ಹೋಗುವುದಿಲ್ಲ. ನಂತರ ಹೇಳ್ತಾ ಇದ್ದಾರೆ, ಪ್ರಾಣ ಶಂಸಿತಮಸಿ ಅಂತ ಮೂರನೆಯ ಮಂತ್ರದ ಅರ್ಥ ಏನು ಅಂದರೆ, ಮುಖ್ಯ ಪ್ರಾಣಾದಪಿ ಅಧಿಕ ಸುಖೋಸಿ. ಲಕ್ಷ್ಮೀ, ಮುಖ್ಯ ಪ್ರಾಣ ದೇವರೇನಿದ್ದಾರೆ ಅವರ ಸುಖ ಏನಿದೆ ಅದಕ್ಕಿಂತ ತುಂಬಾ ದೊಡ್ಡ ಸುಖ ನಿನ್ನದಯ್ಯ. ಎಂಥ ಸುಖ ಅಂದರೆ, ಲಕ್ಷ್ಮೀದೇವಿ ಕನಸಲ್ಲೂ ಎಣಿಸಲಿಕ್ಕೆ ಸಾಧ್ಯವಿಲ್ಲದ ಸುಖ ನಿನ್ನದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಮೂರು ಮಂತ್ರಗಳಿಂದ ನಮಗೂ ಅವಭೃತ ಸ್ನಾನ ಆಗಲಿ, ಮರಣ ಕಾಲದಲ್ಲಿ ದೇವರ ಚಿಂತನೆ ಹೀಗೆ ಬರಲಿ, ನಮಗೂ ಮರಣ ಕಾಲದಲ್ಲಿ ಸ್ವಾಮಿ ನೀನು ಗುಣಗಳಿಂದ ಪೂರ್ಣ, ಗುಣಗಳು ಎಡಬಿಡದೆ ಇರುವವ, ನೀನು ಸ್ವರೂಪದಿಂದ ನಾಶರಹಿತ ಸುಖಭರಿತ ಅಂತ ಚಿಂತನೆ ಮಾಡಿದಿ, ನಮಗೆ ಮರಣ ಬಂದರೆ ಮರಣ ಕಾಲದಲ್ಲಿ ಎಲ್ಲರಿಗೂ ಏನಾಗುತ್ತೆ ಅಂದರೆ ಗರುಡ ಪುರಾಣ ಪರಿಚಯ ಮಾಡಿಕೊಡುತ್ತೆ. ನೂರು ಚೇಳು ಒಮ್ಮೆಲೆ ಕಡದರೆ ಎಷ್ಟು ಸಂತೋಷ ಆಗಬೇಕೋ ಅಷ್ಟು ಕ್ಷಣ ಕ್ಷಣಕ್ಕೂ ಆಗುತ್ತೆ. ಆ ದುಃಖ ಈ ಚಿಂತನೆ ಮಾಡುವವರಿಗೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಪ್ರಾಣತ್ಯಾಗ ಆಗುವಾಗ ಸುಖವಾಗಿ ಪ್ರಾಣತ್ಯಾಗ ಆಗಿಬಿಡುತ್ತೆ. ನಂತರ ಹೇಳ್ತಾ ಇದ್ದಾರೆ, ಈ ಯಜ್ಞ ಪ್ರಾರಂಭ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ ಹೇಳಿ ಆಯಿತು. ಪ್ರಾತಃಸವನಕ್ಕಿಂತ ಮೊದಲು ಅಂದರೆ ನಮ್ಮ ಜೀವನ, ನಾವು ಹುಟ್ಟಲಿಕ್ಕಿಂತ ಮೊದಲು ತಾಯಿಯ ಹೊಟ್ಟೆಯಲ್ಲಿರುವಾಗ, ತಂದೆಯ ಹೊಟ್ಟೆಯಲ್ಲಿರುವಾಗ, ಅದೆಲ್ಲದಕ್ಕೂ ಯಾರು ದೇವತಾ? ನಾರಾಯಣ ದೇವತೆಯಾಗಿದ್ದ. ಸತ್ತ ಮೇಲೆ ನಮ್ಮ ಜೊತೆಗೆ ಬರುವವ ಯಾರು ಅಂದರೆ ಹೇಳ್ತಾ ಇದ್ದಾರೆ, ಯಜ್ಞಾಂತೆ ಅನಿರುದ್ಧೋ ದೇವತಾ, ಅನಿರುದ್ಧ ನಮಗೆ ಸ್ವನಿಯಾಮಕನಾಗಿ ಬರ್ತಾನೆ. ಇನ್ನು ಹೇಳ್ತಾ ಇದ್ದಾರೆ, ಏತಸ್ಯ ಉಪಾಸನಸ್ಯ ಉಕ್ತಮೇವ ಮುಖ್ಯಂ ಫಲಂ. ಏನು ಮುಖ್ಯ ಫಲ ಯಾವುದು ಈ ಉಪಾಸನೆಗೆ ಅಂದರೆ? ವಿಶೇಷವಾಗಿರತಕ್ಕಂಥ ಅಪರೂಪವಾದ ಮೋಕ್ಷ, ಅಪರೋಕ್ಷ ಜ್ಞಾನ ಮುಖ್ಯ ಫಲ. ಇನ್ನೇನು ಅವಾಂತರ ಫಲ ಯಾವುದು ಅಂದರೆ ಹೇಳ್ತಾರೆ, ರೋಗಾದಿ ವಿಘ್ನ ಪರಿಹಾರ ಆಯುರ್ ಅಭಿವೃದ್ಧಿಶ್ಚೇತಿ ದ್ವಯಮೇವ ಅವಾಂತರಂ ಫಲಂ. ರೋಗಾದಿ ವಿಘ್ನಗಳ ಪರಿಹಾರ, ಆಯುಷ್ಯ ವೃದ್ಧಿಯಾಗುತ್ತೆ. ಎಂಥ ಆಯುಷ್ಯ? ಗಿಡದಂತೆ ಇರುವ ಆಯುಷ್ಯ ಅಲ್ಲ, ದೇವರ ಚಿಂತನೆ ಮಾಡುವ ಆಯುಷ್ಯ ವೃದ್ಧಿಯಾಗುತ್ತೆ. ಅಂಥ ವೃದ್ಧಿ ಇದಕ್ಕೆ ಅವಾಂತರ ಫಲ. ಇಲ್ಲಿ ಅಪರೂಪವಾದಂಥ ಒಂದು ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದೇನೋ ಹೇಳಿದ್ದೀರಾ, ಈ ಜನ್ಮದಲ್ಲಿ ಏನೋ ನಾವು ಪ್ರಾತಃ ಸವನ, ಮಾಧ್ಯಮ ದಿನ ಸವನ, ಸಾಯಂ ಸವನ ಚಿಂತನೆ ಮಾಡಿದ್ದಾಯಿತು, ಇಷ್ಟು ಚಿಂತನೆ ಮಾಡಿ ಈಗ ಕೃಷ್ಣ ಅರ್ಪಣ ಇವತ್ತು ಬಿಡ್ತಾ ಇದ್ದೇವೆ, ಗೊತ್ತಾಯ್ತಪ್ಪ, ಅರಣ್ಯಕಾಚಾರ ತಿಳಿಸಿಕೊಟ್ರು. ತಿಳಿಸಿಕೊಟ್ಟ ಮೇಲೆ ಈ ರೀತಿ ಕ್ರಮದಲ್ಲೇ ಬಿಟ್ಟವು. ಬಿಟ್ಟಾಗ ಸ್ವಲ್ಪ ಆಸೆ ಬರುತ್ತಲ್ಲೋ, ಆ ದಾಸರು ಅದಕ್ಕೆ ಹೇಳಿದರು, ಕಷ್ಟ ಬೇಡಂಬಾಸೆ ಕಡು ಸುಖವ ಕಂಬಾಸೆ, ಇನ್ನೊಂದಿದೆ ನಷ್ಟ ಜೀವನದ ಆಸೆ. ಅಯ್ಯೋ, ನಾನು ಹುಡುಗಿದ್ದ ಕಾಲಕ್ಕೆ ಬ್ಯಾಂಕಲ್ಲಿ ಇಷ್ಟು ಬಡ್ಡಿ ಇದೆ ಅಂತ ಗೊತ್ತಾಗಿದ್ರೆ ಅವಾಗೇ ಹಾಕ್ಬಿಟ್ಟಿದ್ರೆ ಎಷ್ಟು ಬಡ್ಡಿ ಬರ್ತಾ ಇತ್ತು ಅಂತ, ನಷ್ಟ ಜೀವನದ ಆಸೆ. ಅದಕ್ಕೆ ಹೇಳ್ತಾರೆ, ಈಗ ಏನೋ ಗೊತ್ತಾಯಿತು ಅನುಸಂಧಾನ, ಹುಡುಗಿದ್ದ ಕಾಲಕ್ಕಿಂತ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಇಡೀ ಜೀವನ ಯಜ್ಞ ಆಗಿ ಬಿಡ್ತಾ ಇತ್ತಲ್ಲ ಅಂತ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಏನು ಅಡ್ಡಿ ಇಲ್ಲ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಆ ಕರ್ಮ ಮಾಡುವಾಗ ದೇವರ ನೆನಪಿಲ್ಲದಿದ್ರೂ ಕೂಡ ನಂತರ ದೇವರ ಸ್ಮರಣೆ ಮಾಡಿ ಕೃಷ್ಣ ನಿನಗರ್ಪಿತ ಅಂದರೆ ಕೊಡು ಅಂತ ತಗೊಳ್ತಾನೆ. ಅಂದರೆ ದೇವರ ಸ್ಮರಣೆ ಇಲ್ಲದೆ ನಾವು ಮಾಡಿದ್ರೂ ಆ ಕರ್ಮ ಫಲ ದೈತ್ಯರು ತಗೊಂಡು ಹೋಗ್ತಾರಲ್ಲ, ಅಂದರೆ ಸಜ್ಜನರು ಮಾಡಿದ ಫಲ ಮುಂದೆ ತನಗೆ ಅರ್ಪಣೆ ಮಾಡಲಿಕ್ಕಿದ್ದಾರೆ ಅಂತ ದೈತ್ಯರು ತಗೊಂಡು ಹೋಗದೆ ಭದ್ರವಾಗಿ ಸ್ವಾಮಿ ಹಿಡಿದಿಟ್ಟಿರ್ತಾನೆ. ನಮಗೆ ಗೊತ್ತಿಲ್ಲ, ಯಾವಾಗಾದರೆ ಅನುಸಂಧಾನ ಕೊಟ್ಟು ಕೃಷ್ಣ ನಿನಗರ್ಪಿತ ಅಂತ ನಾವು ಹೇಳ್ತೇವೋ ಆ ಹಿಡ್ಕೊಂಡದ್ದನ್ನ, ನೋಗಪ್ಪ ನಿನಗಾಗಿಯೇ ನೀನು ಮಾಡಿದ್ದನ್ನ ಹಿಡಿದಿಟ್ಟಿದ್ದೇನೆ, ತಗೊಳ್ತಾ ಇದ್ದೇನೆ ಅಂತ ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ಹೇಳ್ತಾರೆ, ಮಹಾಕರುಣಿ ವಿಜಯ ವಿಠಲ. ದೇವರನ್ನ ನೋಡಿದಾಗ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ದೇವರನ್ನ ಒಂದು ಮಾತಿನಲ್ಲಿ ಹೇಳಿ, ಇಡೀ ಹರಿಕಥಾಮೃತ ಸಾರ ಒಂದು ಮಾತಲ್ಲಿ ಹೇಳಿ ಅಂದರೆ ಆಶ್ಚರ್ಯ ತಮ ಅಂತ ಹೇಳ್ತಾರೆ. ಆತನ ಜ್ಞಾನ ಆಶ್ಚರ್ಯಕರ, ಆತನ ಕರುಣೆ ಆಶ್ಚರ್ಯಕರ. ದಾಸರು ಒಂದು ಕಡೆ ಹೇಳಿಬಿಡ್ತಾರೆ, ಇಷ್ಟು ದಯ ಮಾಡಿದುದೇ ಅತಿಸೋಜಿಗ, ಪ್ರೇಷ್ಠದಾಯಕನೇ ಈ ಭ್ರಷ್ಟ ಮಾನವನಲ್ಲಿ. ಎಷ್ಟು ಅಂದರೆ, ನಿನ್ನ ಸ್ಥಾನದಲ್ಲಿ ನಾನೇ ಇದ್ದಿದ್ರೆ ನನ್ನನ್ನು ನಾನು ಕ್ಷಮ ಮಾಡ್ತಾ ಇದ್ದಿಲ್ಲ, ನೀನಾದ್ದರಿಂದ ನನ್ನನ್ನು ಕ್ಷಮ ಮಾಡಿದೀಯಪ್ಪ, ಎಂಥ ಕರುಣೆ ನೀನು. ಅದಕ್ಕೆ ಆತನ ಕರುಣೆ ಪರಾಕಷ್ಟ, ಅದರ ಆಶ್ಚರ್ಯಕರ ಅಪರೂಪವಾದ ಕರುಣೆ ಆತಂದು ಹೇಳ್ತಾ ಇದ್ದಾರೆ. ಯಸ್ಮಿನ್ ಜನ್ಮನಿ, ಸರಿ ಈ ಜನ್ಮ ಹುಟ್ಟಿದಾಗಲಿಂದ ಇಷ್ಟರವರೆಗೂ ನಮಗೆ ಗೊತ್ತಿಲ್ಲದೆ ಕಾಲ ಕಳೆದು ಬಿಟ್ಟವು, ಅದೆಲ್ಲ ಕೃಷ್ಣಾರ್ಪಣ ಅಣ್ಣೋಣ ಅಂತ ಸಂತೋಷ ಆಯಿತು, ಮತ್ತು ಆಸೆ ಹುಟ್ಟುತ್ತಲ್ಲೋ, ಅಯ್ಯೋ ಹಿಂದಿನ ಜನ್ಮಗಳು ಎಲ್ಲೆಲ್ಲ ಹೇಗೆ ಕಳೆದ್ನೋ ಏನೋ, ಅವೆಲ್ಲ ಅರ್ಪಣೆ ಮಾಡಿದ್ರೆ ತಗೊಳ್ತೀಯಾ ಅಂತ ದೇವರನ್ನ ನಾವು ಕೇಳಿದರೆ ತಾ ಅಂತ ಹೇಳ್ತಾ ಇದ್ದಾನೆ. ಎಂಥ ಕರುಣ ನೋಡಿ, ನಾವು ಕೋಳಿಯಾಗಿ ಕತ್ತೆಯಾಗಿ ಏನಾಗಿ ಹುಟ್ಟಿದ್ವೋ, ಏನೇನು ಎಷ್ಟು ಜನ್ಮಗಳು ಕಳೆದವೋ, ಅವಾಗ ಏನೇನು ಮಾಡಿದವೋ ಏನೋ ಗೊತ್ತಿಲ್ಲ, ಅವೆಲ್ಲವೂ ಕೂಡ ಈಗ ಅರ್ಪಣೆ ಮಾಡಿಸಿಕೊಳ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಯಸ್ಮಿನ್ ಜನ್ಮನಿ ಏವಂ ಅನುಸಂಧಾನ ಸಾಮರ್ಥ್ಯಂ ಈಶ್ವರೋ ದದಾತಿ. ಯಾವ ಜನ್ಮದಲ್ಲಿ ಇಂಥ ಅನುಸಂಧಾನ ಮಾಡುವಂಥ ಸಾಮರ್ಥ್ಯ ಭಗವಂತ ಕೊಡತಾನೋ ತತ್ರೈವ, ಆ ಜನ್ಮದಲ್ಲೇನೆ ಆ ಕ್ಷಣದಲ್ಲೇನೆ ಅತೀತ ಅಶೇಷ ದೇಹಾನ, ಹಿಂದೆ ಕಳೆದು ಹೋದ ಎಷ್ಟು ಲೆಕ್ಕವೇ ಇಲ್ಲ, ಕೋಟ್ಯಂತರ ಜನ್ಮಗಳು ಕೋಟ್ಯಂತರ ದೇಹಗಳು ಬಂದಿವೆ. ಯಶತಾಮಪಿ ಸರ್ವೇಶಾಂ, ಮುಂದೆ ಎಷ್ಟು ಕೋಟಿ ಬರಲಿಕ್ಕಿದೆಯೋ ನಮಗೆ ದೇಹಗಳು ಗೊತ್ತಿಲ್ಲ. ಆದ್ದರಿಂದ ಹಿಂದೆ ಬಂದದ್ದು ಮುಂದೆ ಬಂದದ್ದು ಎಲ್ಲಿಗೆ, ಒಂದು ಕೊನೆ ಬೇಕಲ್ವೋ. ಅಂದರೆ ದೇವರ ಹೊಟ್ಟೆಯಿಂದ ಪಡೆದ ಮೊದಲು ಜನ್ಮ, ಅಲ್ಲಿಂದ ಮೋಕ್ಷಕ್ಕೆ ಹೋಗುವ ಚರಮ ಜನ್ಮ, ಅಷ್ಟರ ಪರ್ಯಂತ ಎಷ್ಟು ಜನ್ಮಗಳಿವೆ ಎಲ್ಲ ಜನ್ಮಗಳಲ್ಲಿ. ಏವಮೇವ ಇತಿ ಅನುಸಂಧೇಯಂ, ಇದೇ ರೀತಿಯಾಗಿ ಸ್ವಾಮಿ ಆಯಾ ಜನ್ಮಗಳಲ್ಲಿ ನೀನು ನನ್ನಲ್ಲಿ ತತ್ವಾಭಿಮಾನಿಗಳ ದೇವತೆಗಳ ಮೂಲಕ ಮಾಡಿ ಮಾಡಿಸಿದ ಸಮಸ್ತ ಕರ್ಮ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ನಾವು ಈ ಕ್ರಮ ಚಿಂತನೆ ಮಾಡಿ ಕೃಷ್ಣಾರ್ಪಣ ಬಿಟ್ಟರೆ ತೇನ ಭಗವದ್ಭಕ್ತಾನಾಂ ಸರ್ವಾಣ್ಯಪಿ ಜನ್ಮಾನಿ ಭಗವತ್ ಪೂಜಾತ್ಮಕಾನಿ ಭವಂತಿ. ಅವಾಗೆ ಭಗವದ್ಭಕ್ತರ ಎಲ್ಲ ಜನ್ಮಗಳು ದೇವರ ಪೂಜಾತ್ಮಕವಾಗಿ ಬಿಡುತ್ತೆ, ಸಂತೋಷವಾಗಿ ಮಲಗಬಹುದು ನಾವು. ಅಪ್ಪ ಈ ಜನ್ಮದಲ್ಲಿ ಅರಣ್ಯಕಾಚಾರರ ಅನುಗ್ರಹದಿಂದ ಉಪನಿಷತ್ತಲ್ಲಿ ಇತ್ತು, ಹುಡುಕಿ ತೆಗೆಯುವ ತಾಕತ್ತಿಲ್ಲ, ಹೇಳುವವರಿದ್ದಿಲ್ಲ, ಹೇಳಿದ್ರು ಯಾವ ಉಪನಿಷತ್ತು ಯಾರಿಗೆ ಹೇಳ್ತಾ ಇದ್ದಾರೆ, ಉಪನಿಷತ್ತು ಎಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಉಪನಿಷತ್ತು ಹೇಳಿ ಮಾಡಿ ಅಂತ ಹೇರೋಡು ಯಾರು, ತೆಗೆದು ಹೆಕ್ಕಿ ಅನುಸಂಧಾನ ಮಾಡಿ ಹೀಗೆ ಅಂತ ಹೇಳಿಕೊಟ್ರಲ್ಲ, ಅವರ ಅನುಗ್ರಹದಿಂದ ಈ ಜನ್ಮದಲ್ಲಿ ಹೀಗೆ ಅರ್ಪಣೆ ಮಾಡಿದೆ, ಆದ್ದರಿಂದ ಸಾಕಿನ್ನ ನನಗೆ ಎಲ್ಲಾ ಜನ್ಮಗಳು ಭಗವಂತ ಅನುಗ್ರಹ ಮಾಡಿಯೇ ಮಾಡುತ್ತಾನೆ ಅಂತ ಭರವಸೆಯಿಂದ ನಾವು ಪ್ರಾಣ ಬಿಡಬಹುದು. ಅದನ್ನು ಹೇಳಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಹೇಳಿಕೊಡ್ತಾರೆ ನಮಗೆ, ಯಾರಿಗೆ ಯಾರೋ ಪುರಂದರ ಬಿಟ್ಟಲ್ಲ, ಸಾಧನೆ ಮಾಡಿದ್ಯಾ ಮಾಡು, ಬಿಟ್ಟರೆ ಬಿಡು, ಹಾಳಾಗಿ ಹೋಗು ಅಂತ ಹೇಳುವಂತಹ ಪ್ರಪಂಚ. ಅಂಥ ಕಾಲಕ್ಕೆ ನಮಗಾಗಿ ಜಾಗೃತಿಯಿಂದ ಮಾಡಿಯಪ್ಪ ಮಾಡಿ ಮಾಡಿ ಅಂತ ಹಿಂದೆ ಬಿದ್ದು ಹೇಳುತ್ತಾರಲ್ಲ, ಅದಕ್ಕೆ ದಾಸರು ಹೇಳಿದರು, ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು, ಗುರು ಸ್ವಾಮಿ ವರದ ಗೋಪಾಲ ವಿಠಲ, ಸರ್ವ ದುರಿತಗಳ ಕಳೆವ ಸುಖ ಗರೆವ ನೋಡು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಇದು ಅಪರೂಪವಾದ ಪ್ರಕರಣ. ಅದಕ್ಕೆ ಹೇಳಿದರು ಗೋಪ್ಯತಮಂ ಶೃಣುತ ಯೋಗ್ಯಾಹ, ಇದು ಬಹಳ ಗೋಪ್ಯವಾದ್ದು. ಯಾಕೆ ಇಡೀ ಜನ್ಮ ಜನ್ಮ ದೇವರಿಗೆ ಯಜ್ಞತ್ವೇನ ಎಲ್ಲಾ ಜನ್ಮಗಳ ಅರ್ಪಣೆ ಆಗಿಬಿಡುತ್ತೆ, ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರಶ್ನೆ, ಒಮ್ಮೆ ಮಾಡಿದೆ, ಇವತ್ತು ನೀವು ಹೇಳಿದಿರಿ ಹೀಗೆ ಮಾಡುತ್ತೇನೆ ಅಥವಾ ಮನೆಗೆ ಹೋಗಿ ಮಾಡಿಬಿಡೋಣ, ನಾಳೆ ಮಾಡಬೇಕೋ ಬೇಡವೋ, ಒಮ್ಮೆ ಮಾಡಿದರೆ ಸಾಕೋ ಮತ್ತು ಮಾಡಬೇಕೋ ಅಂತ ಮತ್ತು ಪ್ರಶ್ನೆ. ನಮಗೆ ಆದಷ್ಟು ಶ್ರಮ ಕಡಿಮೆ ಮಾಡ್ಕೋಬೇಕು ಅಂತ ಅಲ್ಲಿ ಹೇಳ್ತಾರೆ. ಇವತ್ತು ಅರ್ಪಣೆ ಮಾಡುವಾಗ ಅರ್ಪಣೆ ಮಾಡುವ ಜ್ಞಾನದ ತಾಕತ್ತೆಷ್ಟಿರುತ್ತೆ, ಚೂರಿರುತ್ತೆ. ಅದಕ್ಕೆ ಹೇಳುತ್ತಾರೆ ದಿನಾಗ್ಲೂ ಇದು ಅರ್ಪಣೆ ಮಾಡಿ ದಿನಾಗ್ಲೂ ತಗೊಳ್ತಾನಂತೆ. ಹೇಗೆ ತಗೊಳ್ತಾನೆ, ಇವತ್ತು ಅರ್ಪಣೆ ಮಾಡುವಾಗ ಚೂರು ಜ್ಞಾನ ಕೊಟ್ಟವ, ಈ ಅರ್ಪಣೆ ಮಾಡಿದ ಪುಣ್ಯದಿಂದ ನಾಳೆ ಇನ್ನೂ ಚೂರು ಜಾಸ್ತಿ ಕೊಡತಾನೆ, ಇನ್ನೂ ಚೂರು ಜಾಸ್ತಿ ಕೊಡತಾನೆ, ಕೊನೆಗೆ ಸಾಯುವದರೊಳಗೆ ಅಪರೂಪದ ಜ್ಞಾನದಿಂದ ದೇವರಿಗೆ ಅರ್ಪಣೆ ಮಾಡುವ ತಾಕತ್ತನ್ನ ಕೊಟ್ಟು ಕೃಷ್ಣ ಅರ್ಪಣೆ ಮಾಡಿಸಿಕೊಡುತ್ತಾನೆ. ಅದರಿಂದ ಈ ಒಂದು ಪ್ರಕರಣಗಳೇನು ಕೊಡತಾ ಇದ್ದಾರೆ, ಅಪರೂಪವಾದ ಉಪಾಸನೆಗಳು, ಚಿಂತನೆ, ಇದರನ್ನ ನಿತ್ಯವೂ ಮಾಡೋಣ. ಎಷ್ಟಾಯಿತು, ಒಂದು ಐದು ಪ್ರಕರಣ ಆಯಿತು. ಐದು ಪ್ರಕರಣಗಳು, ಒಂದೊಂದು ಪ್ರಕರಣ ಚಿಂತನೆ ಮಾಡಲಿಕ್ಕೆ 10 ನಿಮಿಷ 15 ನಿಮಿಷ ಸಾಕು. ಯಾಕೆ, ನಾವು ಉದ್ಧಾರ ಆಗುವುದಕ್ಕಿಂತ ಬ್ಯುಸಿ ಕೆಲಸ ಯಾವುದು ಇಲ್ಲಲ್ಲ ನಮಗೆ. ಎಷ್ಟು ಬ್ಯುಸಿ ಕೆಲಸ ಇದ್ರೂ ನಾವು ಉದ್ಧಾರ ಆಗೋದು ಪ್ರಧಾನ. ಆದ್ದರಿಂದ ಎಲ್ಲ ಬದಿಗೊತ್ತೋಣ, 10 ನಿಮಿಷ ಒಂದೊಂದಕ್ಕೂ ಇಡೋಣ, 1 ಗಂಟೆ ಕೂಡೋಣ, ಅಪರೂಪವಾಗಿ ಈ ಚಿಂತನೆ ಮಾಡೋಣ. ಚಿಂತನೆ ಮಾಡುವಾಗ ಪ್ರಾಣ ನಾಡಿ ಬಿಡಬೇಡಿ. ಯಾವುದು ಅಂದರೆ ಎಲ್ಲಿ ಎಲ್ಲಿ ಏನು ದೇವರ ರೂಪ ಚಿಂತನೆ ಬರ್ತಾ ಇದೆ ನೀನೇ ಅಲ್ಲಿರೋದು. ಬಿಂಬನಲ್ಲಿ ಸಮನ್ವಯ, ಬಿಂಬನೇ ಈ ರೀತಿ, ಬಿಂಬನೇ ಎಲ್ಲ ಜೀವನದಲ್ಲಿ ಎಲ್ಲರಲ್ಲೂ ಹೀಗೆ ಮಾಡುತ್ತಾ ಇದ್ದಾನೆ ಅಂತ ಚಿಂತನೆ ಬರಲಿ. ಇಷ್ಟೇ ಅಲ್ಲದೆ ದಾಸರು ಹೇಳಿದ್ರು, ನಮ್ಮದು ಮಾತ್ರ ಊಟ ಮಾಡಿ ಹೋಗ್ಲಿಕ್ಕೆ ಬಂದವರಲ್ಲ ನಾವು, ಹೇಳಬೇಕಂತೆ, ನಾವು ದೇವರಿಂದ ಅನುಗ್ರಹ ಪಡೆಯಬೇಕು, ಇನ್ನೊಬ್ಬರಿಗೆ ದೇವರ ಕರುಣ ತೋರಿ ಹೋಗಬೇಕಂತೆ, ಅವಾಗೆ ದೇವರು ನಮ್ಮನ್ನು ಅನುಗ್ರಹ ಮಾಡುತ್ತಾನೆ. ಬರೀ ನಾನು ಮಾತ್ರ ಬ್ಯಾಗ್ ಹಿಡ್ಕೊಂಡು ಹೋಗ್ತೇನೆ ಅಂದ್ರೆ ದೇವರು ಪರ್ಮಿಷನ್ ಕೊಡಲ್ಲ, ಗೆಟ್ ಔಟ್ ಅಂತ ಹೇಳ್ತಾನೆ. ಆದ್ದರಿಂದ ನೀವು ಚೆನ್ನಾಗಿ ಅನುಷ್ಠಾನಕ್ಕಿಟ್ಟುಕೊಳ್ಳಿ, ಅದರ ರುಚಿ ಅನುಭವಿಸಿ, ನಂತರ ಪ್ರವಚನ ಮಾಡಬೇಕಾಗಿಲ್ಲ. ನಿಮಗೆ ಗೊತ್ತಿದ್ದವರು, ಮಕ್ಕಳು, ಗಂಡ ಯಾರ್ಯಾರು ಇರ್ತಾರೆ ಅವರಿಗೆ ಕೇಳಲ್ಲ, ಏನು ಹೇಳಿದ್ರು ಕೇಳಲ್ಲ. ಅಪ್ಪ ಮತ್ತು ಆ ಪುರಾಣ ಎಲ್ಲ ನಮಗೆ ಹೇಳ್ತೀಯ ಅಂತ ಹೇಳಬಹುದು ಅವರು. ಇರಲಿ, ಸಮಯ ಬಂದಾಗ ಚೂರು ತಲೆಗೆ ತೂರಿಸಿ ಇದು ಮಾಡು ಅಂದ್ರೆ ಬಲಹೀನ ಕ್ಷಣ ಅವರಿಗೂ ಬರುತ್ತೆ, ಒಪ್ಪಿಬಿಡ್ತಾರೆ, ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ, ಅವಾಗ ರುಚಿ ಗೊತ್ತಾಗತ್ತೆ ಅವರಿಗೆ. ಆ ರೀತಿಯಲ್ಲಿ ನೀವು ಒಂದಿಬ್ಬರಿಗೋ ಮೂವರಿಗೋ ಹೇಳಿಕೊಡಿ, ಅವರು ಅನುಷ್ಠಾನ ಮಾಡುವಂತೆ ನೋಡಿ, ರುಚಿ ಬರುವ ತನಕ ಬಿಡಬೇಡಿ. ಅವರು ಆದ ಮೇಲೆ ಅವ್ರಿಗೆ ಹೇಳಿ, ಅಪ್ಪ ನಿನಗೆ ರುಚಿ ಬಂತಲ್ಲೋ, ಇನ್ನೊಂದು 3 ಜನಕ್ಕೆ, ಒಳ್ಳೆ ಜನಕ್ಕೆ ಹೇಳಪ್ಪ. ಯಾಕಿದೀವಿ ಈ ಚೈನ್ ಸಿಸ್ಟಮ್ ನೀವು ಯಾಕೆ ಇಡ್ತಾ ಇದ್ದೀರಾ ಅಂದರೆ, ಈ ಚೈನ್ ಸಿಸ್ಟಮ್ ನಾನಲ್ಲ ಇಟ್ಟದ್ದು, ಆಚಾರ್ಯರು. ಆಚಾರ್ಯರಿಂದ ಎಷ್ಟೋ ಜನ ಹೊರಕ್ಕೆ ಬಂದರು, ಈವರೆಗೂ ಏನು ಶಾಖೆಗಳು ಶಾಖೆಗಳಾಗಿ ಯತಿಗಳು ಗೃಹಸ್ಥರು ಎಲ್ಲರೂ ಬರ್ತಾ ಇದ್ದಾರಲ್ಲ, ಆಚಾರ್ಯರಿಂದ ಪಡೆದಂಥ ಭಿಕ್ಷ ಪಡೆದಂಥ ಎಲ್ಲರೂ ನಿತ್ಯ ಮಾಡುವ ಜಪ ಏನಿದೆ ಅದರ ಭಾಗ ಆಚಾರ್ಯರ ಜೋಳಿಗೆಗೆ ಬಂದು ಬೀಳ್ತಾ ಇದೆ. ಎಷ್ಟು ಆ ಪುಣ್ಯ ಅಂದರೆ ಲೆಕ್ಕ ಮಾಡಲಿಕ್ಕೆ ತಲೆ ಸಾಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ವೇಳೆ ನಾವು ಈ ರೀತಿಯಾಗಿ ಏನು ಸ್ವಾಧ್ಯಾಯ ಪ್ರವಚನ, ನಾವು ತಿಳಿದದ್ದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಟ್ಟು ಅವರ ಜೀವನದಲ್ಲಿ ಅನುಷ್ಠಾನದ ಜ್ಯೋತಿ ಬೆಳಗಿಸಿದರೆ ಏನಾಗುತ್ತೆ ಅಂದರೆ, ನಾವು ಸತ್ತು ಹೋಗಬಹುದು, ನಾಳೆ ಕೋಳಿಯೋ ನಾಯಿಯೋ ಆಗಿ ಹುಟ್ಟಿರಬಹುದು, ಆದರೆ ನಮ್ಮಿಂದ ಈ ಚೈನ್ ಹೊರಟಿರುತ್ತಲ್ಲ, ಒಬ್ಬರಿಗೊಬ್ಬರು ಸಾಧನ ಮಾಡೋದು ಹೊರಟಿರುತ್ತಲ್ಲ, ಅವರಿನ್ನ ಮಾಡುತ್ತಾನೆ ಇರ್ತಾರೆ. ನಾವು ಯಾವ ಜನ್ಮದಲ್ಲಿದ್ದರೂ ಆ ಚೆಕ್ ಬರ್ತಾನೆ ಇರುತ್ತೆ, ಎಲ್ಲರೂ ಮಾಡಿದ್ರಲ್ಲೂ ಚೂರು ಚೂರು ಭಾಗ ನಮಗೆ ಬರ್ತಾನೆ ಇರುತ್ತೆ. ಸಾಕಲ್ವ ಉದ್ಧಾರ ಆಗಲಿಕ್ಕೆ? ಅದಕ್ಕೆ ನಾವು ತಿಳ್ಕೊಳ್ಳೋಣ, ತಿಳ್ಕೊಂಡದ್ದು ಬಿಡದೆ ಚೂರಾದರೂ ಅನುಷ್ಠಾನ ಮಾಡೋಣ, ಆ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.